ಏನಾರ ಮೊದಲು ಬರೋ ಸಂಪತ್ತು, ಮಹಾಲಕ್ಷ್ಮಿ ಅಂದ್ರೆ ದೊಡ್ಡ ಸಂಪತ್ತು. ಭ್ರಷ್ಟಾಚಾರದ ಹಣ ಟೇಬಲ್ ಕಡೆ ಯಾವನಿಟ್ಟ ಅದಕ್ಕೆ ಒಂದನೇ ತಾರೀಕು ಅಂತ ಏನಿಲ್ಲ, ಎಂದು ಬೇಕಾದ್ರೆ ಬರುತ್ತೆ. ಸಂಬಳ ಮಾತ್ರ ನಿಧಾನವಾಗಿ ಬರೋದು, ಒತ್ತಿಗೆ ಬರೋ ತಕ್ಷಣ ಬರೋದಿಲ್ಲ. ಆದರೆ ಅದು ಗಟ್ಟಿ, ಇದು ಸುಳ್ಳಿದು ಅಂತ. ಆದ್ದರಿಂದ ಮಹಾಲಕ್ಷ್ಮಿ ಅಂತ ಹೇಳಿದಾಗ ಮಹತ್ತರ ಮಹಾವಿಷ್ಣು ಅಂತೇವಲ್ಲ, ಮಹಾಲಕ್ಷ್ಮಿ. ಇವಳು ಜ್ಯೇಷ್ಠ ಲಕ್ಷ್ಮಿ. ಮಹಾಲಕ್ಷ್ಮಿ ಬಂದ್ಲು ಅಂದ್ರೆ ಜ್ಯೇಷ್ಠ ಲಕ್ಷ್ಮಿ ಹೋಗಿಬಿಡ್ತಾ, ಕತ್ಲೆ ಬೆಳಕ ಇದ್ದಾಗ ಲೆಕ್ಕ. ಮಹಾಲಕ್ಷ್ಮಿ ಜ್ಯೇಷ್ಠ ಲಕ್ಷ್ಮಿಯನ್ನು ಓಡಿಸಿಬಿಡ್ತಾಳೆ. ಅಲಕ್ಷ್ಮೀ ನಿರ್ಣದ ಮೇ ಗೃಹಾತ್, ಸ್ತ್ರೀತ್ವದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಅಮ್ಮ ನೀನು ಬಾ ದರಿದ್ರ ಲಕ್ಷ್ಮಿಯನ್ನು ಓಡಿಸಿಬಿಡು ಅಂತ ಕೇಳ್ತಾರೆ. ಇವತ್ತು ಯಾವ ಲಕ್ಷ್ಮಿಯನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಭಯ ಆಗುತ್ತೋ ಅದು ಜ್ಯೇಷ್ಠ ಲಕ್ಷ್ಮಿ. ಅದು ಭ್ರಷ್ಟಾಚಾರ ಸಂಪನ್ನ ಅಕೌಂಟ್ ಮಾಡಕ್ಕೆ ಬರೋದಿಲ್ಲ, ಕಳ್ಕೊಂಡ್ರು ಹೇಳಕ್ ಬರಲ್ಲ, ಕಳ್ಕೊಂಡೆ ಅಂತ ಹೇಳಿದ್ರೆ ಇವತ್ತು ಬಂದಿತ್ತು ಎಲ್ಲಿ ಅಂತ ಕೇಳ್ತಾನೆ ಫಸ್ಟ್ ಅವನು. ಈ ಕಳ್ಕೊಂಡು ಕರೆಕ್ಟು ಎಲ್ಲಿಂದ ಬಂತು ಫಸ್ಟು, ಅದೇ ಫಜೀತಿ ಆಗೋದು. ಮಹಾಲಕ್ಷ್ಮಿ ಹಾಗಲ್ಲ, ಅಕೌಂಟಬಲ್. ಯಾವುದು ಸರಿಯಾದ ರೀತಿಯಲ್ಲಿ ಬರುತ್ತೋ ಅದು ಮಹಾಲಕ್ಷ್ಮಿ. ಅಂತ ಮಹಾಲಕ್ಷ್ಮೀ ದೇವಿ ನಮ್ಮನ್ನು ಸಂತೈಸಲಿ ಅನುದಿನವು. ಇಂಥ ಮಹಾಲಕ್ಷ್ಮಿಯನ್ನ ಸ್ತೋತ್ರ ಮಾಡೋ ಕ್ರಮ ತಿಳಿಸ್ತಾ ನಾವು ಮನ ಮರಿಬಾರದು. ಬರೀ ಲಕ್ಷ್ಮಿ ಪೂಜೆ ನಿಷಿದ್ಧ ಅದನ್ನು ಹೇಳ್ತಾರೆ ಫಸ್ಟ್. ಮಹಾಲಕ್ಷ್ಮೀ ದೇವಿ ನಾರಾಯಣನ ಪತ್ನಿ, ಆತನ ಉಪಾಸಕಳು ಅಂತ ಲಕ್ಷ್ಮೀ ಉಪಾಸನೆ ಮಾಡಿದರೆ ಮಾತ್ರ ತಾರಕನೇ ಹೊರತು ಬರೀ ಲಕ್ಷ್ಮೀ ಪೂಜೆ ಮಾಡಬಾರದು. ಇವತ್ತು ದೀಪಾವಳಿ ಮಾಸೆ ಬಂತೋ, ಲಕ್ಷ್ಮೀ ಪೂಜೆ ಅಂತಾನೆ ಹೆಸರು. ಕೃಷ್ಣನ ಹೆಸರೇ ಇಲ್ಲ, ದೇವರ ಹೆಸರೇ ಇಲ್ಲ ಅದರೊಳಗೆ, ಬರೀ ಲಕ್ಷ್ಮೀ ಪೂಜೆನೇ. ಆ ರೀತಿ ಮಾಡಿದರೆ ಎಂದೂ ಮಂಗಳ ಬರೋದಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಜಗದೂತನಾದ ಪರಮಾತ್ಮನನ್ನ ಕಂಡು ಆನಂದ ಪಡತಕ್ಕಂಥ ಲಕ್ಷ್ಮಿ ಸ್ತೋತ್ರ ಮಾಡ್ತೇವೆ ಹೊರತು ಬರೀ ಲಕ್ಷ್ಮಿ ಸ್ತೋತ್ರ ಮಾಡೋದಿಲ್ಲ. ಆಚಾರ್ಯರು ಬರೀತಾರೆ ಗೀತಾಭಾಷ್ಯ ತಾತ್ಪರ್ಯಗಳಲ್ಲಿ, ಬರೀ ಲಕ್ಷ್ಮಿಯನ್ನ ಯಾರು ಪೂಜೆ ಮಾಡ್ತಾರೋ ಅವರು ಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗೋದಿಲ್ಲ. ಅಷ್ಟೇ ಅಲ್ಲ, ಉಪಾಸಿತ ಶಪೇ ದೇಶ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಶಾಪ ಕೊಡ್ತಾಳಂತೆ, ನಮ್ಮ ಯಜಮಾನರನ್ನು ಬಿಟ್ಟು ನಾನೊಬ್ಬನೇ ಉಪಾಸನೆ ಮಾಡ್ತೇನೆ, ನಾನೊಬ್ಬಳನ್ನೇ ನಿಮಗೆ ಅನರ್ಥವಾಗಲಿ ಅಂತ ಶಾಪ ಕೊಟ್ಬಿಡ್ತಾರಂತೆ ಮಹಾಲಕ್ಷ್ಮಿ ದೇವಿ. ಆದ್ದರಿಂದ ನಾರಾಯಣ ಸಮೇತನನ್ನಾಗಿ ಲಕ್ಷ್ಮಿ ಪೂಜೆ ಮಾಡಬೇಕೇ ಹೊರತು ಪ್ರತ್ಯೇಕ ಲಕ್ಷ್ಮಿ ಪೂಜೆಯನ್ನು ಮಾಡಬಾರದು. ಇದು ಬಹಳ ಮುಖ್ಯ. ಪ್ರತ್ಯೇಕ ಲಕ್ಷ್ಮಿ ಪೂಜೆ ನಿಷಿದ್ಧ. ಅದಕ್ಕೆ ನಮ್ಮಲ್ಲಿ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡೋ ಅಭ್ಯಾಸ ಇದೆ. ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡಬೇಕು. ಇಲ್ಲ ಅನುಸಂಧಾನ ಇರಬೇಕು. ಅದಂತೂ ಎಂದು ಬರೀ ಸಾಲಿಗ್ರಾಮ ಇಟ್ಟು ಅನುಸಂಧಾನದವರ ಪ್ರಯೋಜನ ಇಲ್ಲ, ಅನುಸಂಧಾನ ಇರಬೇಕು. ಅದಕ್ಕೇನೆ ಮೊದಲು ಶ್ರೀರಮಣಿ ಕರಕಮಲ ಪೂಜಿತ ಅಂತ ಲಕ್ಷ್ಮಿ ಸಮೇತ ನಾರಾಯಣನ ಪೂಜೆ ಮಾಡಿ, ಈಗ ನಾರಾಯಣ ಸಮೇತ ಲಕ್ಷ್ಮಿ ಪೂಜೆ ಮಾಡ್ತಾರೆ ಜಗದುದರಣ ಅಂತ ಪ್ರಾರಂಭ ಮಾಡಿಬಿಟ್ಟು. ಇದನ್ನ ಅರ್ಥ ಮಾಡಿಕೊಂಡ್ರೆ ಲಕ್ಷ್ಮಿ ಉಪಾಸನೆ ವೈಷ್ಣವ ಪದ್ಧತಿಯಲ್ಲಿ ಆಗಬೇಕು ಅಂತಿದ್ರೆ ಈ ಕ್ರಮದಲ್ಲೇ ಮಾಡಬೇಕು. ಒಂದೇ ಒಂದು ಶ್ಲೋಕದೊಳಗೆ ಇಷ್ಟು ಹೇಳ್ತಾರೆ. ಮುಂದೆ 32ನೇ ಸಂಧಿಯಲ್ಲಿ ಹೇಳಬೇಕಾದ್ರೆ ಕಕ್ಷಾತಾರತಮ್ಯ ಸಂಧಿಯಲ್ಲಿ ಮತ್ತೆ ವರ್ಣನೆ ಮಾಡ್ತಾರೆ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ಅಂತ ಅಲ್ಲಿ ಹೇಳ್ತಾರೆ. ಎಲ್ಲ ಸೇರಿಸಿಕೊಂಡು ಬಿಟ್ರೆ ಲಕ್ಷ್ಮೀ ಪೂಜೆ ಮಾಡೋರೆಲ್ಲರೂ ಕೂಡ ಆ ಎರಡು ಪದ್ಯ ಜ್ಞಾಪಕ ಮಾಡಿಕೊಂಡ್ರೆ 3-4 ಪದ್ಯಗಳಲ್ಲಿ ನಿಜವಾದ ಲಕ್ಷ್ಮೀದೇವಿ ಹಿರಿಮೆಯನ್ನ ಮನಗಾಣಲಿಕ್ಕೆ ಸಾಧ್ಯ ಉಂಟು. ಮುಂದೆ ಹೇಳ್ತಾರೆ, ಪರಮಾತ್ಮನನ್ನ ಆರಾಧನೆ ಮಾಡತಕ್ಕಂಥ ಮುಟ್ಟಿ ಪೂಜೆ ಮಾಡತಕ್ಕಂಥವ್ರು ಮಹಾಲಕ್ಷ್ಮಿ, ಸ್ತೋತ್ರ ಮಾಡತಕ್ಕಂಥವರು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ. ಅವರು ಪರಿಚಯ ಮಾಡಿಕೊಡ್ತಾರೆ, ಬ್ರಹ್ಮದೇವರು ಯಾರು ಈ ಹೇಳುತ್ತಾರೆ, ಶ್ರೀದೇವಿ ಯಾರು ಅಂತ ಈ ಹೇಳಿದರು, ಬ್ರಹ್ಮದೇವರು ಯಾರು ಅಂತ ಈ ಹೇಳುತ್ತಾರೆ. ಇದು ವೈಷ್ಣವ ಪದ್ಧತಿ. ವಿಷ್ಣು ಸ್ತೋತ್ರವನ್ನು ಮಾಡಲೇಬೇಕು, ಉಳಿದ ದೇವತೆಗಳ ಸ್ತೋತ್ರವನ್ನ ಬಿಡಬಾರದು. ಅದು ವಿಶೇಷ. ಮತ್ತೆ ಸಾಮಾನ್ಯವಾಗಿ ಅನ್ಯ ದೇವತಾ ಭಕ್ತರಲ್ಲಿ ಆಯಾ ದೇವರು ಮಾತ್ರ ಪೂಜೆ ಮಾಡ್ತಾರೆ, ಉಳಿದವರು ಪೂಜೆ ಮಾಡೋದಿಲ್ಲ. ಅವರು ನಮ್ಮಲ್ಲಿ ಹಾಗಲ್ಲ, ವಿಷ್ಣು ಪೂಜೆಯನ್ನು ಸರ್ವೋತ್ತಮತ್ವೇನ ಮಾಡ್ತೇವೆ, ವಾಯುದೇವರನ್ನು ಜೀವೋತ್ತಮತ್ವೇನ ಮಾಡ್ತೇವೆ, ಉಳಿದವರನ್ನ ತಾರತಮ್ಯ ಕ್ರಮದಲ್ಲಿ ಮಾಡ್ತೇವೆ. ಅದನ್ನೆಲ್ಲ ತೋರಿಸೋದಕ್ಕೋಸ್ಕರ ಅನುಸಂಧಾನ ಕ್ರಮ ತೋರಿಸ್ತಾರೆ. ಆಚಾರ್ಯ ಹೇಳ್ತಾರೆ, ಬರೀ ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ಎಂದೂ ಮುಕ್ತಿ ಸಿಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಇವರೆಲ್ಲ ಗುರುಗಳು, ದೇವತೆಗಳೆಲ್ಲ ಕೂಡ. ಇವರು ದಾರಿ ತೋರಿಸ್ತಾ ಹೋದ್ರೆ ಅಲ್ಲಿ ಹೋಗಕ್ಕೆ ಆಗೋದಿಲ್ಲ ನಮ್ಮ ಕೈಲಿ. ಇವರು ಅನುಗ್ರಹ ಸಂಪಾದನೆ ಮಾಡಿಯೇ ಹೋಗಬೇಕು. ಆದ್ದರಿಂದ ಇವರ ಆರಾಧನೆಯನ್ನು ವಿಶೇಷ ರೀತಿಯಲ್ಲಿ ಶುದ್ಧ ವೈದಿಕ ಪದ್ಧತಿಯಲ್ಲೇ ಮಾಡಬೇಕು ಅಂತ ಹೇಳೋದಕ್ಕೆ ಬಂದ ವಿಚಾರ. ಬ್ರಹ್ಮದೇವರು ಹೇಗಿದ್ದಾರೆ ಗಮನಿಸಿ, ಬ್ರಹ್ಮದೇವರ ಸ್ತೋತ್ರ ಸಿಗೋದು ಭಾರಿ ದುರ್ಲಭ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಬ್ರಹ್ಮದೇವರ ಸ್ತೋತ್ರ ಪ್ರತ್ಯೇಕ ಸಿಗೋದು ಭಾರಿ ದುರ್ಲಭ. ಹರಿಕಥಾಮಸ್ತಾರ ಓದ್ದವರಿಗೆ ಸಿಗ್ತದೆ, ಅದು ಬಹಳ ವಿಶೇಷ. ಅವರು ದೇವ್ರನಾಮದಲ್ಲೂ ಮಾಡ್ತಾರೆ, ವಾಣಿಯರಸ ಪರಮೇಷ್ಠಿ ನಿರುತನಿಷ್ಠಿ ಬಾಣದೆ ಕೊಡು ಮನ ಮುಟ್ಟಿ ಅಂತ ದೇವ್ರನಾಮ ಮಾಡಿದ್ದ ಇವರೇನೆ, ಜಗನ್ನಾಥದಾಸರೇನೆ. ಅಂದ್ರೆ ಬ್ರಹ್ಮದೇವರ ಮೇಲೆ ಒಂದು ಹರಿಕಥಾಮೃತಸಾರದಲ್ಲಿ ಪದ್ಯಗಳು, ಇಲ್ಲೂ ಹೇಳ್ತಾರೆ, ಮುಂದೆ ಒಂದು ಹೇಳ್ತಾರೆ. ಮತ್ತೆ ಇಲ್ಲಿ ಒಂದು ಪ್ರತ್ಯೇಕ ಪದ್ಯವನ್ನೇ ಮಾಡಿದ್ದಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವಿಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣೀಮುಖ ಸರೋಜೇನ ಗರುಡ ಶೇಷ ಶಶಾಂಕ ದಡ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಇವರನ್ನು ಕೇಳ್ತಾರೆ, ಪಾಲಿಪುದು ಸನ್ಮತಿಯ, ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡಿ ಅಂತ ಕೇಳ್ತಾರೆ. ಅವರಿಗೆ ಮಂಗಳ, ಇವರಿಗೆ ಸಂತೈಸುವುದು, ಇವರಿಗೆ ಸನ್ಮತಿಯನ್ನು ನಮಗೆ ಕೊಡಿ ಅಂತ ಪ್ರಾರ್ಥನೆ ಮಾಡಿದರು. ಬ್ರಹ್ಮದೇವರು ಹೇಗಿದ್ದಾರೆ, ಅವರ ಗುಣಗಳನ್ನೆಲ್ಲ ಎಷ್ಟು ಸುಂದರವಾಗಿ ಮುಂದೆ ಇಡ್ತಾರೆ. ನಿರುಪಮಾನಂದಾತ್ಮಭವ ಮೊದಲೇದು ಯಾರ ಮಗ ನೋಡಿ ಅವರು ಅಂತ ಹೇಳಿದ್ದಾರೆ. ನಮ್ಮ ಅಪ್ಪ ಇಂಥವ್ರು ಅಂತ ಹೇಳ್ತಾರಲ್ಲ, ಪರಮಾತ್ಮನ ಮಗ ಅವರು. ಪರಮಾತ್ಮ ಎಂಥವ್ರು ನಿರುಪಮಾನಂದ ಆತ್ಮ, ನಿರುಪಮ ಆನಂದ ಆತ್ಮ, ಆತ್ಮ ಅಂದರೆ ಸ್ವರೂಪ, ನಿರುಪ ಆತ್ಮಭವ ಅವರ ಮಗ. ನಿರುಪಮಾನಂದ ಆತ್ಮಭವ, ನಿರುಪ ಆನಂದ ಸ್ವರೂಪನಾದ ಪರಮಾತ್ಮನ ಮಕ್ಕಳು ನೀವು. ಅದಕ್ಕೆ ಅಜ ಅಂತ ಬ್ರಹ್ಮದೇವರ ಹೆಸರು, ಅಜ ಅಂತ ಬ್ರಹ್ಮದೇವರ ಹೆಸರಿದೆ. ನಿರುಪಮಾನಂದ ಆತ್ಮಭವ, ಪರಮಾತ್ಮ ಎಂಥವನು ಅಂದರೆ ಆನಂದ ಸ್ವರೂಪ. ಎಂಥ ಆನಂದ ಅಂದರೆ ನಿರುಪಮ, ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ ಆತನ ಆನಂದವನ್ನು. ಉಳಿದವರ ಆನಂದನ ಎಕ್ಸ್ಪ್ಲೇನ್ ಮಾಡಬಹುದು, ದೇವರ ಆನಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಿರುಪಮ, ಸಾಟಿ ಇಲ್ಲದ, ಹೋಲಿಕೆ ಇಲ್ಲದ, ಆನಂದ ಸ್ವರೂಪನಾದ ಭಗವಂತನ ಪುತ್ರನೇ ಅಂತ ಅನ್ವಯ. ಅದಕ್ಕೆ ನಮಗೊಂದು ಕುತೂಹಲ, ನಾವೆಲ್ಲ ದೇವ್ರ ಮಕ್ಕಳೇನೆ, ಹುಟ್ಟಿದ್ದೆ ಎಲ್ಲ ಜಗತ್ತು ಹುಟ್ಟಿದ್ದೆ ಪರಮಾತ್ಮನೆ, ನಾವೆಲ್ಲ ದೇವ್ರ ಮಕ್ಕಳೇ, ಅದೇನು ಭಾರಿ ವಿಶೇಷ ಅಂತ ಕೇಳಿದರೆ ವಿಶೇಷ ಇದೆ. ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ, ಎಲ್ಲರೂ ದೇವರಿಂದ ಹುಟ್ಟಿದವರೇನೆ, ಆದರೆ ಮುಂದೆ ಮತ್ತೆ ಹುಟ್ಟುತ್ತಾ ಹೋಗ್ತಾರೆ. ಹುಟ್ಟೋದು ಎಷ್ಟು ಅಪ್ಪ ಅಂದ್ರು ಎಷ್ಟು ಅಮ್ಮ ಅಂದ್ರೂ ಲೆಕ್ಕನೇ ಇಲ್ಲ. ಇವನು ಪೂಜೆ ಮಾಡದೇ ಇರಬಹುದು, ಅವ್ರು ಇರೋದು ಗ್ಯಾರಂಟಿ. ಪಾಪ ಇವ್ರು ಮನೆ ಬಿಟ್ಟು ಹೊರಗಾಕಿದ್ರು ಕೂಡ ಅಪ್ಪ ಅಮ್ಮ ಅಂತ ಇರಬೇಕಲ್ಲ ಇವನಿಗೆ. ಅದು ಎಷ್ಟೋ ಅಪ್ಪ ಅಮ್ಮ ಅಂದ್ರೆ ಪ್ರತಿ ಜನ್ಮಕ್ಕೂ ಇರ್ತಾರಂತ. ಅದಕ್ಕೆ ನಾವು ಸಂಧ್ಯಾ ಮಂದಿಯಲ್ಲಿ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಅಂತ ಹೇಳ್ತಾನೆ ಇರ್ತೇವೆ. ಆದರೆ ಬ್ರಹ್ಮದೇವರಿಗೆ ಅದೆಲ್ಲ ಇಲ್ಲ, ಮಾತ್ರೇ ನಮಃ ಪಿತ್ರೇ ನಮಃ ಅಷ್ಟು, ಬೇರೆ ಏನೂ ಇಲ್ಲ. ಒಬ್ಬನೇ ತಂದೆ ಒಬ್ಬಳೇ ತಾಯಿ, ಇದು ಬ್ರಹ್ಮದೇವರ ಭಾರಿ ವೈಶಿಷ್ಟ್ಯ. ಇದು ಒಂದು ಬ್ರಹ್ಮದೇವರ ಮಗನಾಗಿ ಹುಟ್ಟಿದರು. ಇಂದ್ರಾದಿ ದೇವತೆಗಳು ಬ್ರಹ್ಮದೇವರ ಮಕ್ಕಳೇನೆ, ರುದ್ರದೇವರು ಬ್ರಹ್ಮದೇವರ ಮಕ್ಕಳೇನೆ, ಆದರೆ ಮುಂದೆ ದ್ರೋಣಾಚಾರ್ಯರ ಮಕ್ಕಳಾಗಿ ಅಶ್ವತ್ಥಾಮರಾಗಿ ಹುಟ್ಟುತ್ತಾರೆ. ಮತ್ತೆ ಇನ್ನೊಂದು ರೂಪ ಬಂತವರಿಗೆ, ಶ್ರೀ ವೇದವ್ಯಾಸರ ಮಕ್ಕಳಾಗಿ ಶುಕಾಚಾರ್ಯರಾಗಿ ಹುಟ್ಟುತ್ತಾರೆ. ಅಲ್ಲಿ ವೇದವ್ಯಾಸರ ಮಕ್ಕಳಾದರೂ ಕೂಡ ಅಲ್ಲಿ ಮಕ್ಕಳಲ್ಲ, ಇಲ್ಲಿ ಹುಟ್ಟಿ ಬಂದವರಷ್ಟೇ. ಒಳಗೆ ವಾಯುದೇವರ ಆವೇಶ ಬೇರೆ ಇದೆ. ಜೈಗೀಶವರಾಗಿ ಹುಟ್ಟುತ್ತಾರೆ, ದುರ್ವಾಸರಾಗಿ ಬೇರೆ ಹುಟ್ಟುತ್ತಾರೆ. ಅತ್ರಿ ಅನಸೂಯರ ಮಗನಾಗಿ ದುರ್ವಾಸರಾಗಿ ಹುಟ್ಟುತ್ತೆ. ಎಷ್ಟು ಸತ್ತು ಹುಡ್ತಾರೆ ಅವರು, ಇಂದ್ರಾದಿ ದೇವತೆಗಳು ಕಶ್ಯಪಾದಿಗಳಿಂದ ಹುಡ್ತಾರೆ. ಮತ್ತೆ ಆದರೆ ಬ್ರಹ್ಮದೇವರಿಗೆ ಇನ್ನೊಂದು ಹುಟ್ಟಿಲ್ಲೇ ಇಲ್ಲ ಅವರಿಗೆ, ಲಕ್ಷ್ಮೀನಾರಾಯಣರ ಮಕ್ಕಳವಳು. ಅದಕ್ಕೆ ನಿರುಪಮಾನಂದ ಆತ್ಮಭವ, ಸ್ವಯಂಭೂ ಅಂತ ಅವರಿಗೆ ಹೆಸರು. ಸ್ವಯಂಭೂಹು ಚತುರಾನನಃ, ಸಾಕ್ಷಾತ್ ಪರಮಾತ್ಮನ ಮಕ್ಕಳು ಆಗಿದ್ದು ಒಂದು. ಜೊತೆಗೆ ಮುಂದೆ ಮತ್ತೆ ಎಂದೂ ಹುಟ್ಟಲಿಲ್ಲ, ಆದ್ದರಿಂದ ಅವರಿಗೆ ಭಾರಿ ಮಹತ್ವ. ಯಾವಾಗ ಹುಟ್ಟಿದ್ರು ಪರಮಾತ್ಮನ ಮಕ್ಕಳಷ್ಟೇ, ಬೇರೆ ರೂಪನೇ ಇಲ್ಲ ಅವರಿಗೆ. ಬ್ರಹ್ಮದೇವರ ಹಿರಿಮೆ ಆದ್ದರಿಂದ ನಿರುಪಮಾನಂದ ಆತ್ಮಭವ. ವಾಸುದೇವ ರೂಪದ ನಾರಾಯಣ, ಮಾಯಾರೂಪದ ಮಹಾಲಕ್ಷ್ಮಿ ಅವರಿಬ್ಬರ ಮಕ್ಕಳಾಗಿ ಹುಟ್ಟುತ್ತಾರೆ. ಒಂದರು ಪುರುಷ ಅಂತ ರೂಪಕ್ಕೆ ಹೆಸರು ಅವರಿಗೆ, ಪುರುಷ ರೂಪ. ನಾಭಿಕಮಲದಿಂದ ಹುಟ್ಟಿ ಬರುತ್ತಾರೆ, ವಿರಿಂಚಿ ಅದೊಂದು ರೂಪ ಉಂಟು ಅವರಿಗೆ. ಎಲ್ಲ ರೂಪಗಳು ಪರಮಾತ್ಮನ ಮಕ್ಕಳು, ಸಾಕ್ಷಾತ್ತಾಗಿ ಮಕ್ಕಳಾಗಿರೋದ್ರಿಂದ ಅವರು ನಿರುಪಮಾನಂದಾತ್ಮಭವ. ನಿರ್ಜರ ಸಭಾ ಸಂಸೇವಿಯ, ನಿರ್ಜರರು ಅಂದರೆ ದೇವ ಅಮರ, ನಿರ್ಜರ ದೇವಾಹ ಅಂತ ಅಮರಕೋಶ. ನಿರ್ಜರ ದೇವತೆಗಳು, ಮುಪ್ಪಿಲ್ಲದವರು ಅಂತ ಅರ್ಥ. ನಿರ್ಜರರು ಅಂದರೆ ಮುಪ್ಪಿಲ್ಲದವರು. ನಿರ್ಜರಾಹ, ನಿರ್ಜರ ಸಭಾ ಸಂಸೇವಿಯ, ದೇವತೆಗಳ ಸಭೆಯಲ್ಲಿ ಚೆನ್ನಾಗಿ ಪೂಜಿತರಾದವರು. ಮನುಷ್ಯರ ಸಭೆಯಲ್ಲಿ ಪೂಜಿತರಾಗೋದೇ ಕಷ್ಟ. ಇವತ್ತು ಎಷ್ಟೋ ಜನ ಆಳುವವರೇ ಹಾಗೆ ಪೂಜೆಗೊಳ್ಳೋದು ಕಷ್ಟ ಅಂತ ಸ್ಥಿತಿ ಇರ್ತದೆ. ದುಡ್ಡು ಕೊಟ್ಟರು ಪೂಜೆ ಮಾಡೋ ಜನ ಸಿಗೋದಿಲ್ಲ ಅಂತ ಅವಸ್ಥೆ ಅಂತ ಪ್ರಸಂಗ ಇರ್ತದೆ. ದೇವತೆಗಳ ಸಭೆಗಳಲ್ಲಿ ಪೂಜಿತರಾಗ್ತಾರೆ ಅಂದರೆ ಎಷ್ಟು ದೊಡ್ಡವರಾಗಿರ್ಬೇಕು ಅವರು. ನಿರ್ಜರ ಸಭಾ ಸಂಸೇವಿಯ, ರುಜುಗಣದ ಅರಸೆ. ರುಜುಗಣಕ್ಕೆ ಮುಖ್ಯರಾಗಿರೋದ್ರೆ ಇದೇ ಎಲ್ಲ ರುಜುಗಳು ಸಮಾನನೇ, ಆದರೆ ಬ್ರಹ್ಮದೇವರು ಮುಂದೆ ಸೇದ ಮುಕ್ತಿಗೆ ಹೋಗೋದ್ರಿಂದ ಅರಸು ಅಂತ ಕರೆದಿದ್ದಾರೆ. ಎಲ್ಲ ರುಜುಗಳಲ್ಲೂ ಕೂಡ ಜ್ಞಾನಾನಂದಾದಿ ಗುಣಗಳಲ್ಲಿ ವ್ಯತ್ಯಾಸ ಇಲ್ಲ, ಮುಕ್ತಿಯಲ್ಲಿ ಎಲ್ಲರೂ ಸಮ. ಇಲ್ಲಿ ಪದಪ್ರಯುಕ್ತ ಕಿಂಚಿತ ಆಧಿಕ್ಯ ಉಂಟು, ಅದಕ್ಕೆ ರುಜುಗಣದ ಅರಸೆ ಅಂತ ಕರೀತಾರೆ. ರುಜುಗಣದ ಅರಸೆ ಸತ್ವ ಪ್ರಚುರ, ಸತ್ವ ಪ್ರಚುರ. ಈಗ ಬಂತು ಹಿಂದಿನ ಶ್ಲೋಕದೊಳಗೆ, ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ, ಅವರಿಗೆ ಬಂಧನ ಇಲ್ಲ. ಜೀವರಿಗೆ ಬಂಧನ ಇದೆ, ಬ್ರಹ್ಮದೇವರಿಗಿದೆಯಾ ಅಂದರೆ ಇದೆ, ಆದರೆ ನಮ್ಮಂತೆ ಬಂಧನ ಅವರಿಗಿಲ್ಲ ಅಂತ ಹೇಳ್ತಾರೆ. ನಮ್ಮಂಥ ಬಂಧನ ಅವರಿಗಿಲ್ಲ. ಸತ್ವ ಪ್ರಚುರ, ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥ ಬಂಧನ ಅವರದ್ದು. ಸತ್ವಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಚತುರ್ಮುಖ. ಸತ್ವಗುಣ ಅಂಬುದು 99.999% ಇರೋದಕ್ಕೆ ಅವರಿಗೆ ಸತ್ವ ಪ್ರಚುರ ಅಂತ ಕರೆದಿದ್ದಾರೆ. ಉಳಿದವರು ಹಾಗಲ್ಲ, ಬ್ರಹ್ಮದೇವರು ವಾಯುದೇವರೆಲ್ಲ ಆ ರೀತಿಯವರು. ಮುಂದೆ ಬರ್ತಾ 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 ಕಡಿಮೆ ಆಗ್ತಾ ಬರುತ್ತೆ, ಅವರ ದೇಹದ ಕ್ವಾಲಿಟಿನೇ ಚೇಂಜ್ ಆಗಿಬಿಡುತ್ತೆ. ದೇವತೆಗಳ ದೇಹದ ಕ್ವಾಲಿಟಿನೇ ಬೇರೆ, ಆಮೇಲೆ ಮನುಷ್ಯ ದೇಹದ ಕ್ವಾಲಿಟಿನೇ ಬೇರೆ, ಋಷಿಗಳ ದೇಹದ ಕ್ವಾಲಿಟಿನೇ ಬೇರೆ, ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮಲ್ಲೇ ನಮ್ಮ ವಾಚ್ಗಳೇ ಬೇರೆ, ಫಾರಿನ್ ವಾಚ್ಗಳೇ ಬೇರೆ, ಅವ್ರ ಕ್ವಾಲಿಟಿನೇ ಬೇರೆ, ಎಲ್ಲ ಬೇರೆ ಬೇರೆ. ನೋಡೋದು ಫಿನಿಷಿಂಗ್ ಅಂದರೆ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಒಂದೇ ಪದಾರ್ಥನೇ, ಎಷ್ಟು ವ್ಯತ್ಯಾಸ ಆಗುತ್ತೆ ಅದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಲೋಹಗಳು ಒಂದೇ ರೀತಿ ಇಲ್ಲ, ಬಂಗಾರದ ವ್ಯಾಲ್ಯೂನೇ ಬೇರೆ, ಅದು ಗ್ರಾಮ್ ಗಟ್ಟಲೆ ತೂಗ್ತಾನೆ. ಈ ಕಬ್ಬಿಣನ ಕಿಲೋಗ್ರಾಮ್ ಗಟ್ಟೆ, ಇನ್ನೂ ಟನ್ ಗಟ್ಟಲೆ ತೂಗಿ ಹಾಕಿಬಿಡ್ತಾನೆ. ಆ ರೀತಿ ಟನ್ ಗಟ್ಟೆ ಬಂಗಾರ ತೂಗಲಕ್ಕೂ ಬರೋ, ತೂಗಿದ ಲೀಲಕ್ಕೂ ಅದನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ, ಸಾಧ್ಯನೇ ಇಲ್ಲ. ಎಲ್ಲ ಲೋಹನೇ, ಮತ್ತೆ ಅದು ಎಷ್ಟು ವೆರೈಟಿ ಇದೆ, ಅದು ಎಷ್ಟು ವ್ಯತ್ಯಾಸ ಇದೆ. ಅದು ಬ್ರಹ್ಮದೇವರ ದೇಹ ನಮ್ಮಂಥ ದೇಹ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಸತ್ವ ಪ್ರಚುರ ಅಂತ ಕರೆದಿದ್ದಾರೆ. ಎಷ್ಟೋರು ಬೆಲೆ ಬಾಳುತ್ತೆ ಅವರ ದೇಹ ಅಂದರೆ, ಅವ್ರು ಹುಟ್ಟೋದು ಒಂದು ಸಲ, ಕೊನೆಗೆ ದೇಹ ಬಿಡ್ತಾರೆ. ಅವ್ರ ದೇಹ ಎಷ್ಟು ದಿವಸ ಇರುತ್ತೆ ಗೊತ್ತೇನು? 100 ವರ್ಷಗಳ ಕಾಲ. ನಮ್ಮ 100 ವರ್ಷ ಅಲ್ಲ, ದೇವಮಾನದ 100 ವರ್ಷಗಳ ಕಾಲ ಒಂದೇ ಸರ್ತಿ ಹುಟ್ಟಿ ಒಂದೇ ಸರ್ತಿ ದೇಹ ಬಿಡುತ್ತಾರೆ. ಅಂದಮೇಲೆ ಎಷ್ಟು ಲಾಂಗ್, ಅವರಷ್ಟು ಲಾಂಗಿವಿಟಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಸತ್ವ ಪ್ರಚುರರಾಗಿದ್ದು ಬಂದ ಭಾಗ್ಯ ಅದು. ಒಂದು ದೇಹದಲ್ಲಿ ಸತ್ವಗುಣ ಜಾಸ್ತಿ ಆಗ್ತಾ ಹೋದಂತೆ ಅವರ ಆಯುಷ್ಯ ಜಾಸ್ತಿ ಆಗುತ್ತೆ, ಅವರ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸತ್ವಗುಣಕ್ಕೂ ಆರೋಗ್ಯ ಆಯುಷ್ಯ ಭಗವದ್ಗೀತೆ ಹೇಳೋದು ಹಾಗೆ. ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಕೂಡ ವೃದ್ಧಿ ಮಾಡತಕ್ಕಂಥ ಆಹಾರಕ್ಕೆ ಸಾತ್ವಿಕ ಆಹಾರ ಅಂತ ಕರೀತಾರೆ. ನಮ್ಮ ಜನಕ್ಕೆ ಭಾರಿ ಭಯ, ರಥ ಉಪವಾಸ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಪಾಪ, ರಥ ಉಪವಾಸ ಸತ್ತೋಗ್ಬಿಡ್ತಾರೆ. ದೇವರಾಣಿ ಸತ್ತೋಗೋದಿಲ್ಲ, ರಥ ಉಪವಾಸಗಳು ಅಂದರೆ ಸಾತ್ವಿಕ ಆಹಾರ ತಗೊಳ್ಳಿ ಅಂತ ಹೇಳ್ತಾರೆ. ಸಾತ್ವಿಕ ಆಹಾರ ತಗೊಂಡ್ರೆ ಆಯುಷ್ಯ ಆರೋಗ್ಯ ಜಾಸ್ತಿ ಆಗೋದ್ರಿಂದ ಅವ್ರು ಎಂದೂ ಕೆಟ್ಟದಾಗೋದೇ ಇಲ್ಲ ಅವ್ರಿಗೆ. ಜನಕ್ಕೆ ಗೊತ್ತಿಲ್ಲ ಅದು, ಅದು ಆಪತ್ತು, ಅದು ನಮಗೆ ತೊಂದರೆ ಮಾಡತಕ್ಕಂಥದ್ದಲ್ಲ. ಸತ್ವಗುಣ ಜಾಸ್ತಿ ಮಾಡಿಕೊಡ್ತಕ್ಕಂಥ ಅವಕಾಶ ಇದೆ ನಮಗೆ. ಸತ್ವ ಪ್ರಚುರರು ಕೃತಯುಗದೊಳಗೆ 1,00,000 ವರ್ಷ ಆಯುಷ್ಯ ಅಂತೆ, ತ್ರೇತಾಯುಗದಲ್ಲಿ 10,000 ವರ್ಷ ಆಯುಷ್ಯ ಅಂತೆ, ದ್ವಾಪರ ಯುಗದಲ್ಲಿ 1,000 ವರ್ಷ ಆಯುಷ್ಯ ಅಂತೆ, ಕಲಿಯುಗದಲ್ಲಿ ಆಯುಷ್ಯ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಎನಿ ಟೈಮ್ ಇಮೇ ಗೋ ಅಂತ ಅರ್ಥ. ಅಲ್ಲಿ ಹಾಗಿಲ್ಲ, ಯಾತಕ್ಕೆ? ಎಲ್ಲ ವ್ರತಾನುಷ್ಠಾನ ಪರರಾದ್ದರಿಂದ ಆಯುಷ್ಯಕ್ಕೊಂದು ಖಚಿತವಾದಂತ ಖಚಿತದ ಬರ್ತಿತ್ತು, ಅಲ್ಲಿ ಬರ್ತಾ ಇಲ್ಲ. ಆರೋಗ್ಯ ಆರೋಗ್ಯ, ಆಯುಷ್ಯ ಆಯುಷ್ಯ. ಕಲಿಯುಗದಲ್ಲಿ ವ್ರತ ಉಪಾಸಗಳ ಮನುಷ್ಯ ಬಿಡೋದ್ರಿಂದ ಅವನ ಆರೋಗ್ಯ ಆಯುಷ್ಯ ಎಲ್ಲ ಹಾಳಾಗಿ ಹೋಗ್ತಿರೋದ್ರಿಂದ ಬ್ರಹ್ಮದೇವರಿಗೆ ಪ್ರಶ್ನೆ ಬರೋದೇ ಇಲ್ಲ. ಅದರಿಂದಾಗಿನೇ ಸತ್ವ ಪ್ರಚುರರವರು ಅವರ ಆಯುಷ್ಯ ಸುದೀರ್ಘವಾದ ಆಯುಷ್ಯ. ಅವರ ಆಯುಷ್ಯದಲ್ಲಿ ಯಾಕೆ ಹೇಳಕ್ಕೆ ಹೋಗೋದಿಲ್ಲ, ಹೇಳಿದ್ರೆ ಗಾಬರಿ ಆಗಿಬಿಡುತ್ತೆ. ಅವರ ಆಯುಷ್ಯ ಎಷ್ಟು ಅಂತ ಕೇಳಿದರೆ ಸಂಕ್ಷಿಪ್ತವಾಗಬೇಕು, ಸುಮ್ಮನೆ ಜ್ಞಾಪಕ ಇಟ್ಕೊಂಡಿರಿ. ಸತ್ವ ಪ್ರಚುರ ಆಗಿದ್ದಕ್ಕೆ ಏನು ಭಾಗ್ಯ ಅಂತ ಗೊತ್ತಾಗ್ತದೆ. ನಮ್ಮ ಆಯುಷ್ಯ ಗೊತ್ತಲ್ಲ, ಈಗ ನಮಗೆ ವಾರಗಳು ಗೊತ್ತು. 2 ವಾರ ಒಂದು ಪಕ್ಷ ಆಯಿತು, 2 ಪಕ್ಷ ಒಂದು ತಿಂಗಳಾಯಿತು, 2 ತಿಂಗಳು ಒಂದು ಋತು ಆಯಿತು, 3 ಋತುಗಳಾದಾಗ ಒಂದು ಅಯನ ಆಯಿತು, 2 ಅಯನ ದಕ್ಷಿಣಾಯನ ಉತ್ತರಾಯಣ ವರ್ಷ ಆಯಿತು, ಇಷ್ಟಮೇ ಲೆಕ್ಕ ಬಂತು ಅಂತ 100 ವರ್ಷ ಆಯಿತು ಅಂತ. 100 ಆದರೆ ನಮಗೆ ಮನುಷ್ಯನ ಆಯುಷ್ಯ ಮುಗಿದಾಗ ಲೆಕ್ಕ. ಆದರೆ ಹೇಳ್ತಾರೆ ದೇವತೆಗಳಿಗೆ ನಮ್ಮ 36,000 ವರ್ಷಗಳಾದರೆ ಅವರು 100 ವರ್ಷ ಆಗುತ್ತಂತಷ್ಟೆ. ಅವರು 100 ವರ್ಷ ಆಗುತ್ತೆ. ಕೃತ ತ್ರೇತ ದ್ವಾಪರ ಕಲಿ 4 ಯುಗದ ಒಟ್ಟು ಮಾನ ಸೇರಿಸಿಬಿಟ್ರೆ, ಕಲಿಯುಗ ಒಂದಕ್ಕೇನೆ ಬಹಳ ಜನ ಗೊತ್ತಿಲ್ಲ, 432,000 ವರ್ಷ ಇರೋದು ಕಲಿಯುಗ. 432,000 ವರ್ಷ ಇವಿಷ್ಟು ಸೇರಿಬಿಟ್ರೆ, 4 ಸೇರಿದರೆ 43,20,000 ವರ್ಷ ಆಗುತ್ತೆ. ಇದೆಲ್ಲ ಎಲ್ಲದ ಹೇಳೋದು, ರೇಖತಾವಸಲ್ಲಿ ಮುಂದೆ ಬರುತ್ತೆ ಇವೆಲ್ಲ ಕೂಡ ಕರೆಕ್ಟ್ ಲೆಕ್ಕ. ಹೇಗೆ ದಾಸರ ಹೇಳಿಬಿಡ್ತಾರೆ, 43,20,000 ವರ್ಷ ಆಗುತ್ತೆ. ಕೃತ ತ್ರೇತ ದ್ವಾಪರ ಕಲಿ 4 ಯುಗ ಸೇರಿಸಿದರೆ, ಅಂಥ 4 ಯುಗಗಳು ಅಂದರೆ 43,20,000 ವರ್ಷಗಳು 71.something ಆದರೆ ಒಂದು ಮನ್ವಂತರ ಅಂತ ಹೆಸರು. ಅದಕ್ಕೆ ಒಂದು ಮನ್ವಂತರ ಅಂತ ಕರೀತಾರೆ. ಅಂಥ ಮನ್ವಂತರಗಳು 14 ಆದರೆ ಬ್ರಹ್ಮದೇವರಿಗೆ 12 ತಾಸು, 24 ತಾಸಲ್ಲ, 12 ತಾಸು ಅಷ್ಟೇ ಅವರಿಗೆ. ಈಗ ನಮ್ಮ ತಲೆ ಓಡ್ತಾ ಹೋಗಬೇಕು. ಅಂಥ ಹಗಲುಗಳು, ಅಂಥ ಹಗಲಿನಷ್ಟೇ ಆದರೆ ಒಂದು ರಾತ್ರಿ ಆಯಿತು, ಅಂಥ ಹಗಲು ರಾತ್ರಿ 30 ಆದರೆ ಒಂದು ತಿಂಗಳು, ಅಂಥದ್ದು 12 ಆದರೆ 1 ವರ್ಷ, ಅಂಥದ್ದು 100 ಆದರೆ ಬ್ರಹ್ಮದೇವರ ಆಯುಷ್ಯ ಮುಗಿಯಿತು. ಆ ಲೆಕ್ಕ ಹಾಕಿದ್ರೆ ನಮ್ಮ ಆಯುಷ್ಯ ಮುಗಿದೋಗುತ್ತೆ, ಅಷ್ಟು ಗಾಬರಿ ಆಗಿಬಿಡುತ್ತೆ. ಅದಕ್ಕೆ ಹಾರ್ಟ್ ಫೇಲ್ ಆಗಬೇಕು, ಅಂತ ಭಯಂಕರ ಆಯುಷ್ಯ ಅವರು. ಅದಕ್ಕೆ ಪರಕಾಲ ಅಂತ ಅವರ ಕಾಲಕ್ಕೆ ಪರಕಾಲ ಅಂತ ಹೆಸರು. ಅದಕ್ಕೆ ಈಗ ಬ್ರಹ್ಮದೇವರಿಗೆ 50 ವರ್ಷ ಆಗಿದೆ ಅಂತಷ್ಟೇ. ಇನ್ನೂ ಕೂಡ ದ್ವಿತೀಯ ಪರಾರ್ಧೇ ಅಂತ ಪ್ರತಿನಿತ್ಯ ಸಂಧ್ಯಾವನ್ನೇ ಹೇಳ್ತೇವೆ ನಾವು. ಬ್ರಹ್ಮದೇವರ ಮಹಿಮೆ ಅದು. ನಾವು ಸಂಧ್ಯಾವನ್ನು ಸಂಕಲ್ಪ ಮಾಡ್ತೇವಲ್ಲ, ಬ್ರಹ್ಮದೇವರ ಮಹಿಮೆ ಕೊಂಡಾಡ್ತಾ ಇದ್ದೇವೆ ಅಂತ ಅರ್ಥ. ದ್ವಿತೀಯ ಪರಾರ್ಧದಲ್ಲಿ ನಾವಿದ್ದೇವೆ. ಅಂದಮೇಲೆ ಬ್ರಹ್ಮದೇವರು ಇಷ್ಟು ದೊಡ್ಡವರು ಯಾತಕ್ಕಿದ್ದಾರೆ? ಸತ್ವ ಪ್ರಚುರ, ಅವರ ದೇಹ ಅತ್ಯಂತ ಸತ್ವಗಳಿಂದ ತುಂಬಿ ತುಳುಕ್ತಾ ಇರತಕ್ಕಂಥ ದೇಹವಾದ್ದರಿಂದ ಅದಕ್ಕೆ ಮಹತ್ವ ಜಾಸ್ತಿ ಇದೆ. ಇದನ್ನು ಅರ್ಥ ಮಾಡಿಕೊಂಡು ನಮಗೆ ಅದೆಲ್ಲ ಇಲ್ಲ, ಇದ್ದಿದ್ರಲ್ಲೇ ಸತ್ವಗುಣ ಬೆಳೆಸ್ಕೋಬೇಕಷ್ಟೇ. ಅದಕ್ಕೆ ಈರುಳ್ಳಿ ಬೆಳ್ಳಿ ತಿನ್ನೋದು ಬಿಡೋದು, ನಿಷಿದ್ಧ ಪದಾರ್ಥ ಬಿಡೋದು, ಅದರಿಂದ ಏನಾಗುತ್ತಾಗ ದೇಹದಲ್ಲಿ ಒಳ್ಳೆ ಸತ್ವಗುಣ ಜಾಸ್ತಿ ಆಗೋದ್ರಿಂದ ಇರೋಷ್ಟು ಗಟ್ಟಿಮುಟ್ಟಾಗಿರ್ತಾನೆ, ಆಯುಷ್ಯ ವೃದ್ಧಿ ಆಗುತ್ತೆ, ಆಯುಷ್ಮಾನ್ ಭವ ಅನಿಸ್ಕೊಳ್ತಾನೆ ಸಾರ್ಥಕ. ಇದನ್ನೆಲ್ಲ ಯೋಚನೆ ಮಾಡಿ ಕುಡಿದು ಬಿದ್ದಿರ್ತಾನೆ, ಏನು ಆಯುಷ್ಮಾನ್ ಭವ ಹೇಳಬೇಕು ಅವನಿಗೆ? ಮನೆಗೆ ಹೋದ್ರೆ ಸಾಕಾಗಿದೆ, ಪುಣ್ಯಾತ್ಮ, ಆಯುಷ್ಮಾನ್ ಭವ ಪ್ರಶ್ನೆ ಇಲ್ಲ. ಒಳ್ಳೆ ಆಯ್ತು, ಅವು ದೀರ್ಘಾಯುಷ್ಯ ಬರಲಿ ಅಂತ ಹೇಳಿದ್ದಾರೆ. ಈ ಸತ್ವ ಪ್ರಚುರ ಅಂತ ಅವರಿದ್ದಾರೆ, ನಮಗೆ ಪ್ರಯೋಜನ ಅರ್ಥ ಮಾಡಲಿಕ್ಕೆ ಈ ಮಾತಾಡಿದ್ದಷ್ಟೇ. ಸತ್ವ ಪ್ರಚುರ ವಾಣಿ ಮುಖ ಸರೋಜ ಇನ, ವಾಣಿ ದೇವಿ ಸರಸ್ವತಿ ದೇವಿ ಅವರ ಮುಖ ಕಮಲಕ್ಕೆ ಇನ, ಸೂರ್ಯನಂತೆ ಇದ್ದೀರಿ. ಕಮಲ ಬೇರೆ ಯಾವುದಕ್ಕೂ ಅರಳೋದಿಲ್ಲ, ಸೂರ್ಯನಿಗೆ ಮಾತ್ರ ಅರಳೋದು. ಸರಸ್ವತಿ ದೇವಿಗೆ ಆನಂದ ಕೊಡೋದು ಬ್ರಹ್ಮದೇವರ ದರ್ಶನ ಒಂದೇ. ಅದಕ್ಕೆ ವಾಣಿಯೇ ಮುಖ ಸರೋಜಯ್ಯನಾ ಅಂತ ಕೊಂಡಾಡ್ತಾರೆ. ವಾಣಿಯ ಮುಖ ಕಮಲಕ್ಕೆ ಸೂರ್ಯನಂತೆ ಇರುವವರೇ ವಾಣಿಯಪತಿ ಅಂತ ಅರ್ಥ. ಅದಕ್ಕೆ ವಾಣಿಯ ರಸ ಪರಮೇಷ್ಠಿ ಅಂತ ಹೇಳಿದ್ರಲ್ಲ ಹಾಗೆ.
ಗರುಡ
ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ.
ಇನ್ನು ಎಂಥವರು ಅಂದರೆ ಗರುಡದೇವರು, ಶೇಷದೇವರು, ರುದ್ರದೇವರು. ಗರುಡ ಗರುಡ, ಶೇಷ ಶೇಷ, ಇವತ್ತು ನಾಗಚತುರ್ಥಿ ಬೇರೆ, ಶೇಷ ಶೇಷದೇವರ ಮೈ ಮುಂದೆ ಹೇಳ್ತಾರೆ, ಶೇಷದೇವರಿದ್ದಾರೆ. ಆಮೇಲೆ ರುದ್ರದೇವರಿದ್ದ, ಅವ್ರ ಹೆಸರು ಹೇಳಬೇಕಾದ್ರೆ ಶಶಾಂಕ ದಳ ಶೇಖರ ಅಂತ ಕರೀತಾರೆ. ಶಶಾಂಕ ದಳ ಶೇಖರ ಅಂದರೆ ಚಂದ್ರಾರ್ಧಚೂಡ ಅಂತ ಆಯ್ತಾರೆ. ಚಂದ್ರಾರ್ಧಚೂಡ ಚಂದ್ರಶೇಖರ ಅಂತ ಅರ್ಥ ಆಯ್ತು. ಅಂತಹ ಮೂರು ಜನಕ್ಕೂ ಕೂಡ ಜನಕ ತಂದೆಯಾದವರೇ. ಇನ್ನು ಪ್ರಶ್ನೆ ಸುಲಭ ಆಗೋಯಿತು. ಬ್ರಹ್ಮದೇವರು ವಿಷ್ಣುವಿನ ಮಗ, ರುದ್ರದೇವರು ಬ್ರಹ್ಮದೇವರ ಮಕ್ಕಳು, ತಾರತಮ್ಯ ಜ್ಞಾನ ಎಷ್ಟು ಸುಲಭ ಆಯ್ತು. ಈಗ ರುದ್ರದೇವರು ಮಗ, ಬ್ರಹ್ಮದೇವರು ಅವರ ಅಪ್ಪ, ವಿಷ್ಣು ತಾತ. ಆದಮೇಲೆ ಇರೋದೇ ಕಾಂಪಿಟೇಷನ್ ಇದೆ ಮೂರು ಜನಗಳ ಮಧ್ಯೆ. ಹರಿಸರ್ವತ್ತಮತ್ವ ಬಂದೋಯ್ತಲ್ಲ, ಏನು ಯೋಚನೆ ಮಾಡೋ ಕಾರಣನೇ ಇಲ್ಲ. ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೇ. ಬ್ರಹ್ಮದೇವರ ಹಿರಿಮೆ ಒಂದು ನಾಲ್ಕು ಸ್ಕೂಲ್ ಟೀಚರೇ ಬೇರೆ, ಈ ಕಾಲೇಜ್ ಟೀಚರೇ ಬೇರೆ, ಯೂನಿವರ್ಸಿಟಿ ಬೇರೆನೆ, ಅದು ಇದೇ ಬೇರೆ, ಒಂದು ದೊಡ್ಡದಾಗ್ತಾ ಹೋಗುತ್ತೆ. ಬ್ರಹ್ಮದೇವರು ಇದು ವಿಶ್ವಕ್ಕೆ ಗುರುಗಳಾಗಿದ್ದಾರೆ, ಜಗದ್ಗುರುವೇ ಅಂತ ಕರೆದಿದ್ದಾರೆ. ನಮ್ಮಲ್ಲಿ ಕೆಲವರು ವಾದ ಒಂದು, ವಿಶ್ವಗುರು ಅನ್ಬೇಕು ಜಗದ್ಗುರು ಅನ್ನಬಾರದು ಅಂತೇಳಿ. ಜಗನ್ನಾಥರು ಅಂದಿದ್ದಾರೆ, ಅಂದರೆ ಅವ್ರಿಗೆ ಹೇಳ್ಕೊಡ್ಬೇಕು ಹೋಗ್ಬೇಕಾ ನಾವೀಗ. ಜಗದ್ಗುರು ಅಂದ್ರೆ ವಿಶ್ವಗುರು ಅಂದ್ರೆ ಒಂದೇನೆ, ಜಗದ್ಗುರು ವಿಶ್ವಗುರು. ನಮ್ಮ ಜಗತ್ತು ಅಂದ್ರೆ ಭೂಲೋಕ ಅಂತ ಇಟ್ಕೊಂಡು ಮಾತಾಡಬಾರದು, ಇಡೀ ವಿಶ್ವ ಅಂತ ಅರ್ಥ. ವಿಶ್ವಕ್ಕೆ ಗುರುಗಳು ಅಂದ್ರೆ ಒಂದೇ, ಜಗದ್ಗುರುಗಳು ಅಂದ್ರೆ ಒಂದೇನೆ. ಆ ಹೆಸರು ಬೇರೆ ಆದರೂ ಕೂಡ ಅದು ಪೋಸ್ಟ್ ಚೇಂಜ್ ಆಗಿಲ್ಲ. ಜಗದ್ಗುರುವೇ, ಜಗತ್ತಿಗೆ ಗುರುಗಳಾದವರೇ ನೀವು, ನಿಮಗೆ ನಮಸ್ಕಾರವನ್ನು ಮಾಡುತ್ತೇನೆ, ನಮಗೆ ಸನ್ಮತಿಯನ್ನು ಕೊಡಿ. ಈ ನಮಗೆ ಅರ್ಥ ಆಗಬೇಕು. ಬ್ರಹ್ಮದೇವರು ಒಂದು ಜಗತ್ತಿ ಗುರುಗಳಲ್ಲ, ಮತ್ತೆ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ಪಾಂಸವೂ ಅಸ್ಮಾನ್ ಪುನಂತು. ಮೂರು ಲೋಕಕ್ಕೂ ಆಚಾರ್ಯರವರು. ಅದಕ್ಕೆ ಜಗದ್ಗುರು ಅಂದರೆ ತ್ರಿಜಗದ್ಗುರುವೇ ಅಂತ ಅರ್ಥ. ತ್ರಿಜಗದ್ಗುರುವೇ ಜಗನ್ನಾಥಾಸರು ಕೂಡ ಜಗನ್ನಾಥ ವಿಠಲ ಅಂತ ಅವರ ಅಂಕಿತ. ಜಗನ್ನಾಥ ವಿಠಲ ಮುಂದೊಂದು ಸಂಧಿಯಲ್ಲಿ ಬರೀತಾರೆ, ತ್ರಿಜಗನ್ನಾಥ ವಿಠಲ ಅಂತ ಬರೀತಾರೆ. ತ್ರಿಜಗನ್ನಾಥ ವಿಠಲ ಅಂದರೆ ಒಂದು ಜಗತ್ತಿಗೆ ನಾಥನ ಪರಮಾತ್ಮ ತಿಳ್ಕೊಂಡ್ಬಿಡಬೇಡಿ. ಜಗತ್ತು ಅಂತ ಒಂದೇ ಇಟ್ಕೊಂಡ್ರೆ, ವಿಶ್ವ ಅಂತ ಇಟ್ಕೊಂಡ್ರೆ ಜಗನ್ನಾಥ ಸಾಕು. ಒಂದೇ ಅಂತ ಇಟ್ಕೊಂಡ್ರೆ, ಲೋಕ ಅಂತ ಇಟ್ಕೊಂಡ್ಬಿಟ್ರೆ ಮೂರು ಲೋಕಗಳು, ತ್ರಿಜಗನ್ನಾಥ ತ್ರೈಲೋಕ್ಯಾಚಾರ್ಯರು. ಅದಕ್ಕೆ ಜಗದ್ಗುರುವೇ, ತ್ವಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ರಾಮದೇವರು ಪರಂಧಾಮಕ್ಕೆ ಹೊರಟಿದ್ದಾರೆ, ಅವರ ಹಿಂದೆ ಸಾಧನೆ ಪೂರ್ಣಿಸಿ ಮುಗಿಸಿದವರೆಲ್ಲ ಹೋಗ್ತಾ ಇದ್ದಾರೆ. ಬ್ರಹ್ಮದೇವರು ಬರ್ತಾರೆ, ಬಂದು ಪರಮಾತ್ಮ ರಾಮದೇವರು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡುತ್ತಾರೆ. ಆಗ ಪರಮ ರಾಮದೇವರು ಹೇಳ್ತಾರೆ, ನೋಡು ಬ್ರಹ್ಮದೇವರೇ, ಜಗದ್ಗುರುತ್ವ ಮಾದಿಷ್ಟಂ, ನಿಮಗೆ ಜಗದ್ಗುರುಗಳ ಪದವಿಯನ್ನು ನಾನು ಕೊಟ್ಟಿದ್ದೇನೆ ಅಂತ ಅಲ್ಲಿ ಹೇಳಿದ್ದಾರೆ ಆಚಾರ್ಯರ ಮಾತನ್ನು ಇಟ್ಕೊಂಡೇ. ಜಗನ್ನಾಥಾಸರು ಬರೆದವರು ಮಾತದ್ದು, ಜಗದ್ಗುರುತ್ವ ಯಾರೋ ಅಪಾಯಿಂಟ್ ಮಾಡಿದ್ದಲ್ಲ, ಪರಮಾತ್ಮ ಅವರ ನೇಮನ ಮಾಡಿದ್ದಾನೆ, ಜಗದ್ಗುರು ಅಂತ ಕರೆದಿದ್ದಾನೆ ಅಂತ ಬ್ರಹ್ಮದೇವರು ಏನೇನು ಮಾಡಿದ್ದೀರಿ ವರದಿ ಒಪ್ಪಿಸ್ತಾರೆ ಅವರು. ಆ ಭಾಗ ಇಟ್ಕೊಂಡಾಗ ಅರ್ಥವಾಗುತ್ತೆ ಜಗದ್ಗುರುಗಳು ಅಂದ್ರೆ ಅವರು. ಅಂಥ ಜಗದ್ಗುರುವೇ, ತ್ವಚರಣಗಳಿಗೆ ಅಭಿವಂದಿಸುವೆ, ನಿಮ್ಮ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೇನೆ, ನಮಗೆ ಸನ್ಮತಿಯನ್ನು ಕೊಡಿ. ಇನ್ನು ತುಂಬ ವಿಚಾರ ಇದೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ. ನಿರ್ಜರ ಸಭಾ ಸಂಸೇವ್ಯ ಅಂಬುದು ಎರಡು ರೀತಿ ಒಂದಕ್ಕೆ ಬರುತ್ತೆ. ನಿರುಪಮಾನಂದಾತ್ಮಭವ ಅದನ್ನು ಹಾಗೇನೆ, ಹೇ ನಿರುಪಮ, ಹೇ ಆನಂದ, ಹೇ ಆತ್ಮಭವ ಬಿಡಿಸ್ಕೊಂಡ್ಬಿಡ್ಬೋದು ಹಾಗೇನೆ. ನಿರುಪಮ ಸಾಟಿ ಇಲ್ಲದವರೇ, ಜೀವೋತ್ತಮರೇ ಅಂತ ಅರ್ಥ. ಆನಂದ ಆನಂದ ಸ್ವರು, ಆನಂದ ತೀರ್ಥರಾಗಿದ್ದವರು ಹಿಂದಿನ ಕಲ್ಪದ ಆನಂದ ತೀರ್ಥರು ಇವರೇನೆ. ಆನಂದ ಶತಾನಂದ ಅಂತ ಅವ್ರ ಹೆಸರು ಈ ಮಧ್ಯೆ, ಅದಕ್ಕೆ ಆನಂದ. ಆತ್ಮಭವ, ಆತ್ಮ ಅಂದರೆ ಪರಮಾತ್ಮ, ಪರಮಾತ್ಮನ ಮಕ್ಕಳೇ. ಈ ರೀತಿ ಮಾಡಿಕೊಂಡಾಗ ಹೊಸ ಅರ್ಥ ಬಂತಾಗ ನಿರುಪಮಾನಂದ ಆತ್ಮಭವ ಒನ್ ವರ್ಡು, ಅಥವಾ ನಿರುಪಮ ಆನಂದ ಆತ್ಮಭವ ಈ ರೀತಿ ಮಾಡಿಕೊಂಡಾಗ ಅವರ ಹಿರಿಮೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ ನಮಗೆ. ಹಾಗೆ ನಿರ್ಜರ ಸಭಾ ಸಂಸೇವಿಯ, ದೇವತೆಗಳ ಸಭೆಯಲ್ಲಿ ಚೆನ್ನಾಗಿ ಸೇವಿತರಾದವರೇ. ಇನ್ನೊಂದು ಅರ್ಥ, ಹೇ ನಿರ್ಜರ, ಹೇ ಸಭಾ ಸಂಸೇವಿಯ, ಎರಡು ಬಿಡಿಸ್ಕೊಂಡ್ಬಿಡಬಹುದು. ಹೇ ನಿರ್ಜರ, ಮುಪ್ಪಿಲ್ಲದವರೇ ಅಂತ ಅರ್ಥ. ಬ್ರಹ್ಮದೇವರಿಗೆ ಮುಪ್ಪಿಲ್ಲ, ತುಂಬ ಮುಖ್ಯವಾದ ವಿಚಾರ. ಬ್ರಹ್ಮದೇವರಿಗೆ ಮುಪ್ಪಿಲ್ಲ. ಈ ಸಿನಿಮಾ ನಾಟಕಗಳಲ್ಲಿ ಬ್ರಹ್ಮದೇವರನ್ನ ಒಳ್ಳೆ ಬಿಳಿಗಡ್ಡ ಹಾಕಿ ಕೂಡಿಸಿಬಿಟ್ಟಿರ್ತಾರೆ ಪಾಪ. ಹಣ್ಣು ಮುದುಕರವರೆಲ್ಲ ಕೂಡ ಇವರಿಗೇನು ಪಾಪ, 50 ವರ್ಷ ಆಗಿದೆ ಅಂದಮೇಲೆ ಭಾರಿ ಮುದುಕರಾಗಿರಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು, 50 ವರ್ಷಕ್ಕೇ ಇವತ್ತು ಮುದುಕರಾಗೋದಿಲ್ಲ ಸಾಮಾನ್ಯ, ಆದರೂ ಬಣ್ಣ ಗಿಂಡ ಹಚ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾರೆ ಪಾಪ. ಅಂಥ ಹೊತ್ತಲ್ಲಿ ಬ್ರಹ್ಮದೇವರು ಬಿಳಿಗಡ್ಡೆ ಯಾಕೆ ಹಾಕ್ಬೇಕು ಇವರಿಗೆ ಪಾಪ. ಬ್ರಹ್ಮದೇವರಿಗೆ ವಯಸ್ಸಾಗೋದಿಲ್ಲ, ಅದು ಬಹಳ ಇಂಪಾರ್ಟೆಂಟ್. ನಿರ್ಜರರವರು, ಸಾಮಾನ್ಯ ದೇವತೆಗಳಿಗೆ ಮುಪ್ಪಾಗೋದಿಲ್ಲ, ಬ್ರಹ್ಮದೇವರು ಹೇಗೆ ಮುಪ್ಪಾಗ್ತಾರೆ ಯೋಚನೆ ಮಾಡಿ. ಮುಪ್ಪಿಲ್ಲದವರು, ವಾಯುದೇವರನ್ನು ತಗೊಳ್ಳಿ ಈಗ. ಮಾತರ್ಮೆ ಮಾತರಿಶ್ವನ್ ಪಿತರತುಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ. ಅಜರ ಮುಪ್ಪಿಲ್ಲದವರೇ ಅಂತ ಸ್ತೋತ್ರ ಮಾಡ್ತೆ. ವಾಯುದೇವರಿಗೆ ಮುಪ್ಪಿಲ್ಲ, ಬ್ರಹ್ಮದೇವರಿಗೆ ಮುಪ್ಪಿಲ್ಲ, ಮುಪ್ಪಿಲ್ಲದವರು ಅಂತ ಅರ್ಥ. ರುಜುಗಳಿಗೆ ಯಾರಿಗೂ ಮುಪ್ಪಿಲ್ಲ, ಅದು ತುಂಬಾ ವಿಶೇಷ. ರುಜುಗಳಿಗೆ ಮುಪ್ಪಿಲ್ಲ, ಅವರ ಸ್ಮರಣೆ ಮಾಡುವವರಿಗೆ ಮುಪ್ಪನ್ನು ಕಡಿಮೆ ಮಾಡ್ತಾರೆ, ಇನ್ನು ಅವರಿಗೆಲ್ಲಿಂದ ಮುಪ್ಪು ಬರಬೇಕು? ಇದು ಅರ್ಥ ಮಾಡಿಕೊಂಡಾಗ ಬ್ರಹ್ಮದೇವರು 100 ವರ್ಷ ಪೂರೈಸಿದಾಗಲೂ ಕೂಡ ಒಳ್ಳೆ ತರುಣರಿದ್ದಾಗಿರ್ತಾರೆ, ಅವರಿಗೆ ವಯೋಮಾನ ಬರೋದಿಲ್ಲ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ರುಜುಗಳ ದೇಹದ ಹಿರಿಮೆ ಎಷ್ಟು ಅಗಾಧವಾದದ್ದು. ನಮ್ಮಂಥ ನಮ್ಮ ದೇಹಕ್ಕೂ ಅವರ ದೇಹಕ್ಕೂ ಅರ್ಥಾತ್ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ಮೇಲಿದ್ದಾರೆ. ಆಚಾರ್ಯರು ಹಾಗೇನೆ, ಅವರು ನಿರ್ಜರರೇ. ಆಚಾರ್ಯರು ಚಿಕ್ಕ ಮಗು, ಪದ್ಮದಲ್ಲಿ ಕೇಳಿದ್ದೇವೆ ಈಗಾಗಲೇ, ಚಿಕ್ಕ ಮಗು 3 ವರ್ಷ ಹಾಲೆ ಮೇಲೆ ಮೊಸರು ಮೇಲೆ ಮುಚ್ಚಿಡು ಅಂತ ಹೇಳಿದ್ರೆ ದೊಡ್ಡ ಹಾಸುಗಳು ಮುಚ್ಚಿಟ್ಬಿಟ್ರು ರೆಡಿ ಅಂತ ಹೇಳಿಬಿಟ್ಟು. 3 ವರ್ಷದ ಮಗು ಆ ಹೊತ್ತಿನಲ್ಲಿ ಕಲ್ಲಿ ಬಿದ್ದರೆ ಗಾಯಾಗಿ ಹೋಗ್ಬಿಡತ್ತೆ, ಜೋರಾಗಿ ಇದು ಮಾಡ್ಲಿಕ್ಕಾಗೋದಿಲ್ಲ, ಒಂದೊಂದು ಕೈಲಿ ಎತ್ತಿಟ್ಟು ಹೊರಟುಬಿಟ್ರೆ 3 ವರ್ಷದ ಮಗು. ಆಮೇಲೆ ಆಚಾರ್ಯರು 75 ವರ್ಷ ದಾಟಿ ಹೋಗ್ಬಿಟ್ಟಿದ್ದಾರೆ. ಅವರು ಕಳಸದ ಹತ್ರ ಓಡಾಡ್ತಾ ಇದ್ದಾರೆ, ಭದ್ರಾ ನದಿ ಹತ್ರ. ಅಲ್ಲಿ ಯಾರೋ ದೊಡ್ಡ ಬಂಡೆ ನೋಡಿದರು, ಯಾಕೆ ಎತ್ತಿಡಬಾರದು ಅಂತ ಕೇಳಿದರು. ನಮಗಾಗೋದಿಲ್ಲ, ಸಾವಿರದ ಪ್ರಯತ್ನ ಪಟ್ವಿ, ಅಲುಗಾಡಿಸ್ಲಿಕ್ಕೂ ಆಗಲಿಲ್ಲ ಅಂತ ಹೇಳಿದರು. ಆಚಾರ್ಯ ಏನು ಮಾಡಿದ್ರಾಗ ಒಂದೇ ಕೈಲಿ ಎತ್ತಿಟ್ಬಿಟ್ರು ಹೋಗ್ಬಿಟ್ರು. ನಿರ್ಜರ ಮತ್ತೆ ಅರ್ಥ ಆಗುತ್ತೆ ನಮಗೆ. 3 ವರ್ಷದ ಮಗು ಹಾಸಿಗೆಯಲ್ಲಿ ಎತ್ತಾರೆ, 75 ವರ್ಷ ವೃದ್ಧರು ವಾಕಿಶಿಗೆ ಇಟ್ಕೊಳಕ್ ಬರೋದಿಲ್ಲ, ಎಷ್ಟು ಅಂದ್ರೆ ಜಾರಿ ಬಿದ್ದು ಬಿಡ್ತಾರೆ ಪಾಪ. ಅಂತ ಹೊತ್ತಿನಲ್ಲಿ 55 ಟನ್ ತೂಕದ ಬಂಡೆನ ಒಂದೇ ಕೈಯಲ್ಲಿ ಎತ್ತಿಟ್ರಂತೆ. ಇದು ಇನ್ನೊಂದು ಆಶ್ಚರ್ಯ, ಒಂದೇ ಕೈಯಲ್ಲಿ. ಶ್ರೀಮನ್ ಮಧ್ವಾಚಾರ್ಯೈ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ, ಅದನ್ನೇ ಶಿಲಾಶಾಸನ ಇದೆ. ಒಂದೇ ಕೈಯಿಂದ ಆಚಾರ್ಯ ಎತ್ತಿಟ್ಟಿದ್ದಾರೆ ಅಂದ್ರೆ ಮುಪ್ಪಾಗಿದೆ ಅವರಿಗೆ. 75 ಆಗಲೂ ದಾಟಿದಾಗಲೂ ಮುಪ್ಪಿಲ್ಲ, 3 ವರ್ಷದಲ್ಲೂ ಹುಡುಗತನ ಇಲ್ಲ. ಅವರ ದೇಹದಲ್ಲಿ ಈ ರೀತಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ನಿದರ್ಶನ ಇದೆ. ಇದನ್ನ ಯಾತಕ್ಕೆ ಹೇಳ್ತೇನೆ ಅಂದ್ರೆ, ಬ್ರಹ್ಮದೇವರ ಮಹಿಮೆ ಕೇಳೋದು ಅಂದ್ರೂ ಒಂದೇ, ವಾಯುದೇವರ ಮಹಿಮೆ ಕೇಳೋದು ಅಂದ್ರೂ ಒಂದೇನೆ. ಆಗ ನಮ್ಮ ಭಕ್ತಿ ಜಾಸ್ತಿ ಆಗುತ್ತೆ ಅವರಲ್ಲಿ. ಓಹ್, ಎಂಥ ದೊಡ್ಡ ಗುರುಗಳು ನಮಗಿದ್ದಾರೆ, ಎಂಥ ಜೀವೋತ್ತವರು ಅಂತ ಯಾತಕ್ಕೆ ಕರೀತಾರೆ ಅಂತ ಆಗ ಅರ್ಥ ಆಗುತ್ತೆ. ನಿರ್ಜರ ಸಭಾ ಸಂಸೇವ್ಯ, ಸಭೆಯಿಂದ ಸಂಸೇವಿತರಾದವರೇ. ಇದು ನಮಗೆ ಅರ್ಥ ಆಗೋದು ಕಷ್ಟ. ನಿರ್ಜರ ಸಭಾ ಅಂದ್ರೆ ನಮಗೆ ಅರ್ಥವಾಗ್ತಿತ್ತು, ಬರೀ ಸಭಾ ಸಂಸೇವೆಯ ಜಾತಕ್ಕಂತಾರೆ ಅಂದ್ರೆ ಮುಂದೆ ಅವರೇ ಬರೀತಾರೆ. ಮುಂದೆ ಬೃಹತ್ ತಾರತಮ್ಯ ಸಂಧಿಯಲ್ಲಿ ಹೇಳಬೇಕಾದ್ರೆ ದ್ಯುಸಭಾ ನಾಮ ಭಾರತಿಗೆ ಅಂತ ಹೇಳಿದ್ದಾರೆ. ಭಾರತೀ ದೇವಿಗೆ ದೇವಸಭೆ ಅಂತ ಹೆಸರಂತೆ, ದ್ಯುಸಭಾ ಅಂತ ಹೆಸರು. ಅವರಿಂದ ಸಂಸೇವಿತರು ನೀವು, ಭಾರತೀ ದೇವಿ ಸರಸ್ವತಿ ದೇವಿಯರಿಂದ ಸಂಸೇವಿತರಾದ್ದರಿಂದ ಅದನ್ನೇ ವಾಯುಸ್ತುತಿಯಲ್ಲಿ ಹೇಳಬೇಕಾದ್ರೆ ಒಳ್ಳೆ ಬದಲಿ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾರೆ. ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದ ಶಾರದೇಂದು ಜ್ಯೋತ್ಸ್ನ ಭದ್ರಸ್ಮಿತ ಶ್ರೀ ಧವಲಿತ ಕುಕುಭಾ ಪ್ರೇಮ ಭಾರಂಭ ಭಾರ. ಶಾರದ ವಾಣಿದೇವಿ ಅಷ್ಟು ಶ್ರದ್ಧೆಯಿಂದ ಸೇವನೆ ಮಾಡ್ತಾರೆ ಅಂತ ಹೇಳಿದ್ರಿಂದ ಸಭಾ ಸಂಸೇವೆಯ ಅನ್ನೋ ಪದ ನಮಗೆ ಅರ್ಥವಾಯಿತು. ಬರೀ ಸೇವೆಯ ಅಲ್ಲ, ಸಂಸೇವ್ಯ. ವಾಣಿದೇವಿ ಅನುಗ್ರಹ ಬಂದರೆ ಸಾಕು, ಬದುಕಿ ಹೋಗ್ತೇವೆ ನಾವು. ಅವರೇ ಅವರನ್ನು ಸೇವೆ ಮಾಡಬೇಕಾದ್ರೆ ಎಷ್ಟು ಮೇಲಿರಬೇಕು ನಮಗೆ ಆಶ್ಚರ್ಯ. ಲಕ್ಷ್ಮೀದೇವಿ ಕಟಾಕ್ಷ ನಮಗೆ ಬೇಕು ಅಂತ ಜಗತ್ತೇ ಆತರಿತಾರೆ, ಲಕ್ಷ್ಮೀ ಕಟಾಕ್ಷ ನಮಗಾಗಲಿ ಅಂತೇಳಿ. ಲಕ್ಷ್ಮೀ ಕಟಾಕ್ಷ ನಮಗಾಗಲಿ ಅಂತ ನಾವು ಕಾದರೆ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಕಟಾಕ್ಷ ನಮ್ಮೇಲೆ ಬೇಡಿ ಅಂತ ಕಾಯ್ತಾ ಇರ್ತಾರಂತೆ. ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ದ್ವಾದಶೋದ 7ನೇ ಅಧ್ಯಾಯ ಪೂರ್ತಿ ಅದೇನೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಗ ಲವ ಮಾತ್ರತ ಊರ್ಜಿತಾಸ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಲಕ್ಷ್ಮೀ ಕಟಾಕ್ಷಕ್ಕೆ ಅಷ್ಟು ಮಹತ್ವ, ಅವರಿಗೆ ಭಗವತ್ ಕಟಾಕ್ಷ ಬೇಕು. ಇನ್ನೊಂದು ಕಡೆಗೆ ಸರಸ್ವತಿ ಕಟಾಕ್ಷವಾಗಲಿ ಅಂತ ನಾವು ಕಾಯ್ತಿರ್ತೇವೆ, ನಾಲ್ಕು ಅಕ್ಷರ ಬರಲಿ ಅಂತೇಳಿ. ಅಥ ಸರಸ್ವತಿ ದೇವಿ ಬ್ರಹ್ಮವಾಯುಗಳ ಕಟಾಕ್ಷ ಆಗಲಿ ಅಂತ ಅವ್ರು ಕಾಯ್ತಿರ್ತಾರೆ. ಇವರು ಸಂಪದಾಭಿಮಾನಿ ದೇವತೆ ವಿಷ್ಣುವಿನ ಕಟಾಕ್ಷಕ್ಕೆ, ವಿದ್ಯಾಭಿಮಾನಿ ದೇವತೆ ಇವರ ಕಟಾಕ್ಷ ಕಾಯ್ತಿರ್ತಾರೆ ಅಂದಮೇಲೆ ಇವರಿವರ ಆರಾಧನೆಯಿಂದ ನಮಗೆ ಸಂಪತ್ತು ಬೇಕು, ಸರ್ವೋತ್ತಮನ ಆರಾಧನೆ ಮಾಡಬೇಕು. ನಮಗೆ ಜ್ಞಾನ ಬೇಕು, ಜೀವೋತ್ತಮನ ಆರಾಧನೆ ಮಾಡಬೇಕು. ಅದಕ್ಕೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಕರೀಲಿಕ್ಕೆ ಅದೇ ಕಾರಣ. ಇಂಥ ಒಂದು ಅಪೂರ್ವವಾದ ಬ್ರಹ್ಮದೇವರೇ, ನಿಮಗೆ ನಾವು ನಮಸ್ಕಾರವನ್ನು ಮಾಡಿ ಕೇಳುತ್ತೇವೆ. ಸನ್ಮತಿಯನ್ನು ಕೊಡಿ. ಸನ್ಮತಿ ಅಂದ್ರೆ ಏನು? ಒಳ್ಳೆ ಬುದ್ಧಿ ಅಂತ ಅರ್ಥ. ಒಳ್ಳೆ ಬುದ್ಧಿ ಯಾತಕ್ಕೆ ಕೊಡಬೇಕು? ಪೂರ್ಣ ಪ್ರಜ್ಞರಾಗಿದ್ದವರು ಅವರು, ಪೂರ್ಣ ಪ್ರಜ್ಞರು. ಅದಕ್ಕೆ ಬುದ್ಧಿ ಕೊಡಿ ಅಂತ ಕೇಳುತ್ತಾರೆ. ಏನು ಕೊಟ್ಟರು ಮನುಷ್ಯ ಉದ್ಧಾರವಾಗೋದಿಲ್ಲ, ಎಷ್ಟು ದುಡ್ಡು ಬೇಕಾದ್ರೂ ಖರ್ಚಾಗ್ತಾನೆ ಇರುತ್ತೆ, ಕೊನೆಯೆಲ್ಲ ಮೊದಲಿಲ್ಲ. ಅದಕ್ಕೆ ಎಂಥ ಕೋಟ್ಯಾಧೀಶ ಆಸ್ತಿ ಮಾಡಿಟ್ರು ಕೂಡ ಮಗ ಭಿಕ್ಷಾಪಾತ್ರೆ ಕೈಲಿಡ್ಕೊಂಡು ಏನೋ ಆಶ್ಚರ್ಯ ಇಲ್ಲ. ಆದರೆ ವಿದ್ಯೆ ಕೊಟ್ಟುಬಿಟ್ರೆ ಎಲ್ಲದೂ ಡಿಪ್ರಿಷಿಯೇಟ್ ಆಗುತ್ತೆ, ವಿದ್ಯೆ ಒಂದು ಅಪ್ರಿಷಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ವಿದ್ಯೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಬಾಲಿಪುದು ಸನ್ಮತಿಯ, ನಮಗೆ ಒಳ್ಳೆ ಬುದ್ಧಿ ಕೊಡಿ, ಬೇರೆ ಏನು ಕೊಡಬೇಡಿ, ಅದು ಎಲ್ಲ ಬಂದು ಬಿಡುತ್ತೆ ಅಂತ ಅರ್ಥ. ಓದಿಸಿ ಬಿಟ್ಟು ಬಿಟ್ಟ ಅಂದರೆ ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಓದೊಂದ್ಬಿಟ್ಟು ಎಲ್ಲ ಕೊಟ್ರೆ ನಿಜವಾದ ಆಸ್ತಿ ಕೊಟ್ಟಾಗ ಆಗೋದೇ ಇಲ್ಲ, ಆದ್ದರಿಂದ ಸನ್ಮತಿಯನ್ನು ಕೊಡಿ ಅಂತ ಕೇಳಿದ. ಇಲ್ಲಿ ಮತಿ ನಮ್ಮ ಸರಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಏನು ತಿಳ್ಕೊತೇವೆ ಗೊತ್ತೇನು, ಲೋಕದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಮತಿ ಬುದ್ಧಿವಂತ ಅಂತ ಕರೆದು ಬಿಡ್ತೇವೆ. ತಪ್ಪದು. ಜಗತ್ತನ್ನು ಎಷ್ಟು ತಿಳ್ಕೊಂಡು ಬುದ್ಧಿವಂತನಲ್ಲ, ಜಗನ್ನಾಥನಾದ ಭಗವಂತನ ಮಹಿಮೆ ತಿಳ್ಕೊಳ್ತಾನಲ್ಲ ಆಗ ಬುದ್ಧಿವಂತ ಅಂತ ಕರಿಬೇಕು ಅವನನ್ನು. ಇಲ್ಲದೆ ಹೋದ್ರೆ ಅವನು ಬುದ್ಧಿವಂತನಲ್ಲ, ಬಾಳೆಹಣ್ಣೆ ಸಿಪ್ಪೆ ನೋಡ್ತಾನೆ ಅವ ಬುದ್ಧಿವಂತನಲ್ಲ, ತಿರುಳು ನೋಡ್ತಾನೆ ಅವನು ಬುದ್ಧಿವಂತ. ಮೇಲಿನ ಸಿಪ್ಪೆ ನೋಡಿದ್ರೆ ಬುದ್ಧಿವಂತ, ಜಗತ್ತೆಲ್ಲ ಸಿಪ್ಪೆ, ಒಳ ಪರಮಾತ್ಮ ಇದ್ದಾನೆ. ಅವನು ನೋಡಿದಾಗ ಅವನ ತಿರುಳು ತಿಳ್ಕೊಂಡವನಾಗ್ತಾನ. ಆದ್ದರಿಂದ ಹರಿಕಥಾಮೃತ ಸಾರ, ಸಾರವನ್ನು ಗ್ರಹಣ ಮಾಡಬೇಕೇ ಹೊರತು ನಿಸ್ಸಾರ ವಸ್ತುವನ್ನು ಗ್ರಹಣ ಮಾಡಬಾರದು. ಜಗತ್ತು ನಿಸ್ಸಾರ, ಭಗವಾತ್ಮ ಸಾರ, ಪರಮಾತ್ಮ ಸಾರ, ಅವನ್ನು ತಿಳ್ಕೊಂಡಾಗಲೇ ಇದು ನಮಗೆ ಅರ್ಥವಾಗೋದು. ಈ ಬಾಳೆಹಣ್ಣು ತಿರುಳು ಕಾಣಬೇಕಾದ್ರೆ ಸಿಪ್ಪೆ ತೆಗಿಬೇಕು ನಾವು. ಒಳಗಿರೋ ದೇವರು ಕಾಣಬೇಕಾದ್ರೆ ನಮಗೆ ಅಜ್ಞಾನದ ತೆರೆ ಹೋಗದೆ ಹೋದರೆ ದೇವರು ಕಾಣೋದಿಲ್ಲ. ಆದ್ದರಿಂದ ದೇವರನ್ನು ಆರಾಧನೆ ಮಾಡಲಿಕ್ಕೆ ಈ ಒಂದು ಪದ್ಯಗಳು ಬಹಳ ಮುಖ್ಯ. ಇದು ಇಷ್ಟು ಹೇಳಿದ ವಾಯುದೇವರ ಸ್ತೋತ್ರ ಮಾಡ್ತಾರೆ. 632,000, 32 ಶ್ವಾಸ ಜಪಗಳ, 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಎಷ್ಟು ಅದ್ಭುತವಾದಂಥ ಪದ್ಯ ಇದು. ಒಂದು ವಾಯುದೇವರ ಬಗ್ಗೆ ಭಾರಿ ಸುಂದರವಾದ ಪದ್ಯ. 632,000, 32 ಶ್ವಾಸ ಜಪಗಳ, 618 +2 +1 21 ಆಯ್ತಾರೆ, 21,000, 300, 21,600 ಶ್ವಾಸ ಜಪಗಳನ್ನ ಏನ್ ಮಾಡ್ತಾರೆ ಇವರು? ಪ್ರತಿಯೊಬ್ಬರಲ್ಲಿದ್ದು ಮಾಡ್ತಾರಂತೆ. ಅಬ್ಜಜ ಕಲ್ಪ ಪರ್ಯಂತ, 3 ವಿಧ ಜೀವರೊಳಗಿದ್ದು ಅಬ್ಜಜ ಕಲ್ಪ ಪರ್ಯಂತ, ಬ್ರಹ್ಮದೇವರ ಕಲ್ಪ ಪೂರ್ತಿ, ಬ್ರಹ್ಮದೇವರ ಆಯುಷ್ಯ ಮುಗಿಯುವವರಿಗೂ ಕೂಡ ಪ್ರತಿಯೊಬ್ಬರ ಒಳಗೂ ಇದ್ದು ವಾಯುದೇವರು ಶ್ವಾಸ ಜಪವನ್ನು ಮಾಡ್ತಾರೆ. 21,600 ಪ್ರತಿನಿತ್ಯದಲ್ಲೂ ಮಾಡ್ತಾರೆ. ಎಂತ ಒಂದು 5 ಉಸಿರು ಬಿಟ್ಕೊಂಡ್ರೆ ನಮಗೆ ಕಷ್ಟ ಆಗಿಬಿಡುತ್ತೆ ನೋಡಿ. ಪ್ರಾಣಾಯಾಮ ಮಾಡಿ ಅಂದರೆ ಆಗಲೇ ಮೈಯೆಲ್ಲ ಬೆವತ್ತು ಹೋಗಿಬಿಡ್ತಾರೆ 2 ನಿಮಿಷಕ್ಕೆ, 1 ನಿಮಿಷಕ್ಕೆ ಆಗೋದಿಲ್ಲ. 21,600 ಸಲ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದು ವಾಯುದೇವರು ಬ್ರಹ್ಮ ಪದವಿಯವರಿಗೂ ಕೂಡ ಮಾಡ್ತಾರೆ ಅಂದರೆ ಎಷ್ಟು ಸಾಮರ್ಥ್ಯ ಇರಬೇಕು ಅವ್ರಿಗೆ ಗೊತ್ತು. ಉಸಿರಿಡಿಯೋದಂದ್ರೆ ಭಾರಿ ಕಷ್ಟ, ಅದು ಉಸಿರಿಡಿತಕ್ಕಂಥದ್ದು ಭಾರಿ ಕಷ್ಟ, ಅದನ್ನು ಅವ್ರು ಮಾಡ್ತಾರೆ. ಮುಂದೆ ಹೇಳ್ತಾರೆ, ಒಂದು ದಿವಸಕ್ಕೆ 21,600 ಅಷ್ಟೇ ಅಲ್ಲ, ನಮಗೆ 4 ದೇಹ ಇದೆ ಅಂತ ಹೇಳ್ತಾರೆ. 4 ದೇಹ ಇದೆ ನಮಗೆ, ಸ್ವರೂಪ ದೇಹ, ಮೇಲೆ ಅನಿರುದ್ಧ ದೇಹ ಇದೆ, ಒಳಗೆ ಮಧ್ಯದಲ್ಲಿ ಲಿಂಗದೇಹ ಇದೆ, ಕೊನೆಗೆ ಸ್ಥೂಲ ದೇಹ ಇದೆ. 4 ದೇಹದಲ್ಲಿ ಒಂದೊಂದರಲ್ಲೂ 21,600 ಮಾಡ್ತಾರೆ ಅಂತ ಹೇಳ್ತಾರೆ. ಮುಂದೆ ಹೇಳಬೇಕಾದ್ರೆ 21,600 ಒಂದೊಂದು ದೇಹದಲ್ಲೂ ಮಾಡ್ತಾರೆ ಅಂದರೆ ದಿವಸಕ್ಕೆ ಎಷ್ಟಾಯ್ತಾಗ 8x4 ಮಾಡಬೇಕಾಗ. ವಾಯುದೇವರ ಮಹಿಮೆ ಎಷ್ಟು ಜಾಸ್ತಿ ಆಯಿತು ಯೋಚನೆ ಮಾಡಿ. ಇಂಥ ಮಹಾನುಭಾವರು ಅಂತ ಅರ್ಥ ಮಾಡಿಕೊಂಡ್ರೆ ನಾವು ವಾಯುದೇವರ ಯೋಚನೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಇನ್ನು ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಏನು ಆಶ್ಚರ್ಯ ಆಗಬಹುದು. ನಾವು ಉಸಿರಾಡೋದಿಲ್ಲ, ಇದನ್ನು ಗೊತ್ತಾದ ಒಂದು ಗ್ಯಾರಂಟಿ ಆಯಿತು, ನಾವು ಉಸಿರಾಡೋದಿಲ್ಲ, ದೇವರಾಣೆ ಉಸಿರಾಡೋದಿಲ್ಲ ಅಂತ ಆಯ್ತಾಗ. ಬದುಕಿರೋದು ಉಸಿರಿನಿಂದ ನಾವು ಆಡ್ತಾ ಇಲ್ಲ, ಇದು ಎಂಥ ಮ್ಯಾಜಿಕ್ ಇದು. ಬದುಕಿರೋದು ಉಸಿರಿನಿಂದ ನಾವು ಉಸಿರಾಡ್ತಾ ಇಲ್ಲ, ನಾವು ಉಸಿರಾಡ್ತೀವಿ ಅಂತ ಅಕಸ್ಮಾತ್ ಯಾರು ಅಂದರೆ ಸ್ವಲ್ಪ ಓಡಿ ಅಂತ ಹೇಳಬೇಕು. ಓ ಅಲ್ಲಿಂದ ಓಡಿಬಿಡ್ತಾನೆ ನಡಿ ಅಂತೇಳಿ, ಸ್ವಲ್ಪ ಮಾತಾಡು ಅಂತ, ಸ್ವಲ್ಪ ಇರಿ ಇರಿ ಅಂತ ಅಡ್ಜಸ್ಟ್ ಮಾಡ್ಕೋಬೇಕು ಅವನಿಗೆ. ತಷ್ಟ ಮಾತಾಡೋಕ್ಕಾಗೋದಿಲ್ಲ, ಯೋಧಿಸ್ರು ಬಿಡ್ತಾ ಇರ್ತಾನೆ ಆಗ್ಲೇನು. ಆಮೇಲೆ ಮಲಗಿರ್ತಾನೆ, ಮಲಗಿದ ಕಾಲಕ್ಕೆ ಎಚ್ಚರನೇ ಇಲ್ಲ, ಎಚ್ಚರನೆ ಉಸಿರಿನಾಡ್ತಾನೆ ಈ ಮಧ್ಯೆ ಅವನು. ಉಸಿರಾಟ ನಡೆದಿದೆ, ಅವನಿಗೆ ಎಚ್ಚರಿಕೆನೇ ಇಲ್ಲ. ಅವನ ಅರ್ಥ ಏನೀಗ, ಯಾವುದನ್ನ ಇನ್ವಾಲಂಟರಿಯಾಗಿ ಮಾಡ್ತಾ ಇದ್ದಾನೆ ಅದು ಅವನು ಮಾಡೋದಲ್ಲ ಅಂತ ಆಯ್ತಾನೆ. ಅವನು ಮಾಡತಕ್ಕಂಥದ್ದಲ್ಲ. ಸೊ ರೆಸ್ಪಿರೇಟರಿ ಸಿಸ್ಟಮ್ ಪೂರ್ತಿ ನಮ್ಮ ಕಂಟ್ರೋಲ್ ಇಲ್ಲವೇ ಇಲ್ಲ, ಅದೆಲ್ಲ ದೇವ್ರ ಕಂಟ್ರೋಲಲ್ಲಿದೆ, ಬ್ರಹ್ಮವಾಯುಗಳ ಕಂಟ್ರೋಲಲ್ಲಿದೆ, ಪರಮಾತ್ಮನ ಕಂಟ್ರೋಲಲ್ಲಿದೆ. ದೇವರಿಲ್ಲಿ ಅಂತ ಮಾತಾಡ್ತಾರಲ್ಲ, ಉಸಿರಾಡ ತೋರಿಸಿ ಅಂತ ಕೇಳಬೇಕು ಅವನಿಗೆ. ಬರೀ ಉಸಿರಾಡನ್ನ ಒಂದು ಎಣಿಸಿ ಒಂದ್ಸರ್ತಿ ಉಸಿರಾಡಲಿಕ್ಕಾಗೋದಿಲ್ಲ ನಮ್ಮ ಕೈಲಿ. ಅಂಥದ್ದು 21,600 ಬಾರಿ ಗರ್ಭದೊಳಗಿಂದ ಪ್ರಾರಂಭ ಮಾಡ್ತಾರೆ, ಉಸಿರು ಹೋಗೋವರೆಗೂ ಇಟ್ಕೊಂಡಿರ್ತಾರೆ ಅಂದರೆ ಎಂಥ ಉಪಕಾರ ಅವರು ಮಾಡೋದು. ನಿಜವಾಗಲೂ ಕೂಡ ದೇಹದೊಳಗೆ ಸತತ ಕೆಲಸ ಮಾಡತಕ್ಕಂಥವ್ರು ವಾಯುದೇವರೊಬ್ಬರೇ ಅಂತ ಹೇಳ್ತಾರೆ. ನಮ್ಮ ದೇಹದೊಳಗೆ ದೇವರನ್ನ ಬಿಟ್ಟುಬಿಡಿ, ಉಳಿದ ಎಲ್ಲ ದೇವತೆಗಳು ರೆಸ್ಟ್ ಹೋಗ್ಬಿಡ್ತಾರೆ. ಮಧ್ಯ ಮಧ್ಯೆಯವರು, ಕಣ್ಣಿನ ದೇವತೆ 24 ತಾಸು ಕಣ್ಣು ನೋಡೋದಿಲ್ಲ. ಈ TV ಬಂದು ಸ್ವಲ್ಪ ಜಾಸ್ತಿ ನೋಡ್ತಿದ್ದಾರೆ, 24 ತಾಸು ಇನ್ನೂ ನೋಡ್ಲಿಕ್ಕಾಗೋದಿಲ್ಲ. ಇನ್ನು ಕಿವಿ 24 ತಾಸು ಕೇಳೋದಿಲ್ಲ, ಕಾಲು 24 ತಾಸು ಓಡಾಡೋದಿಲ್ಲ, ಕೈ 24 ತಾಸು ಕೆಲಸ ಮಾಡೋದಿಲ್ಲ, ಹೊಟ್ಟೆ 24 ತಾಸು ತುಂಬಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ 24 ತಾಸು ಫಂಕ್ಷನ್ ಮಾಡೋ ಒಂದೇ ಒಂದು ಅಂದರೆ ನಮ್ಮ ಉಸಿರಾಟ ಮಾತ್ರ. 21,600 ಬಾರಿ ಉಸಿರಾಡಿಸ್ತಾರೆ, ಎಂಥ ಮ್ಯಾಜಿಕ್ ಇದೆ. ಆದರೆ ದೇವತೆಗಳ್ಯಾರು? ಸಾಕ್ಷಾತ್ ವಾಯುದೇವರು. ಕಣ್ಣಿನ ದೇವತೆ ಸೂರ್ಯ 24 ತಾಸು ಇಲ್ಲ, ಮುಚ್ಕೊಂಡ್ಬಿಟ್ರೆ ಮುಗಿದೋಯ್ತಲ್ಲಿ. ಕಿವಿ 24 ತಾಸು ಇಲ್ಲ, ಯಾವುದು 24 ತಾಸು? ಅವ್ರು ರೆಸ್ಟ್ ತೊಗೊಂಡ್ಬಿಡ್ತಾರೆ, ಉಳಿದ ದೇವತೆ ರೆಸ್ಟ್ ತೊಗೊಂಡ್ಬಿಡ್ತಾರೆ ಅವರು. ವಾಯುದೇವರು ಮಾತ್ರ ರೆಸ್ಟ್ಲೆಸ್ ಆಗ್ತಾರೆ. ಅವ್ರು ರೆಸ್ಟ್ ತೊಗೊಂಡ್ರು ಅಂದರೆ ಜಗತ್ತೆಲ್ಲ ಕತೆ ಮುಗಿದೋಯ್ತು, ಎಲ್ಲರೂ ಪರ್ಮನೆಂಟ್ ರೆಸ್ಟ್ ಅವ್ರಿಗೆ, ಮತ್ತೆ ಹೇಳೋದೇ ಇಲ್ಲ. ಮುಗಿದೋಯ್ತು. ಹನುಮಂತನ ಪ್ರಸಂಗದಲ್ಲಿ ಶ್ವಾಸ ಹಿಡಿದಾಗ ಕಾಷ್ಟಭೂತ ಮಭೂತ್ ಸರ್ವಂ ಅಂತ ಹೇಳಿದ್ದಾರೆ. ಇಡೀ ಜಗತ್ತು ಜಡ ಪದಾರ್ಥದಲ್ಲಿ ಬಿದ್ದುಬಿಟ್ಟು ಹೆಣದಂತೆ ಬಿದ್ದಿತ್ತು ಅಂತ ಪರಿಸ್ಥಿತಿ ನಡೆದೋಯ್ತು. ಇಂಥ ವಾಯುದೇವರು ಸ್ತೋತ್ರ ಮಾಡೋದು ಅಂದರೆ ನಮಗೆ ಇವತ್ತೇನಾಗಿದೆ ಗೊತ್ತೇನು, ಮಾಧ್ವರು ಮಾಡಬೇಕು, ಯಾರೋ ಮಠದವರು ಮಾಡಬೇಕು, ಅದು ವಯಸ್ಸಾದವರು ಮಾಡಬೇಕು, ಯಾರೋ ದುಡ್ಡು ಸೇವಾಕರ್ತರಿದ್ರೆ ಮಾಡಬೇಕು, ಇಲ್ದವರು ಅದು ಕೂಡ ಇಲ್ಲ. ವಾಯುಸ್ತುತಿ ಅಂದರೆ ಯಾರೋ ಸೇವಾಕರ್ತರು ಮಾಡಿಸಿದ್ರೆ ವಾಯುಸ್ತುತಿ ಇಲ್ಲದೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬರು ವಾಯುದೇವರ ಸ್ತೋತ್ರ ಹೇಳಬೇಕು. ಇವತ್ತು ಬದುಕಿರೋ ಮನುಷ್ಯ ಪ್ರಾಣಿ ಅನಿಸ್ಕೊಳ್ಳೋದೆ ವಾಯುದೇವರಿದ್ದಾಗ ಪ್ರಾಣಿ. ಇವತ್ತು ಮಾಧ್ವರ ದೇವರಲ್ಲ ವಾಯುದೇವರು, ಜಗತ್ತಿನ ದೇವರವರು. ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ, ಅಖಿಲಗುಣ ಸದ್ಧಾಮ ಶ್ರೀ ಮಧ್ವನಾಮ. ಇವತ್ತು ವಾಯುಸ್ತುತಿಯನ್ನು ಮಕ್ಕಳಿಗೆ ಹೇಳ್ಕೊಡದೆ ಹೋದರೆ ಬದುಕಿನ ಉಸಿರಿನ ದೇವತೆಯ ಬಗ್ಗೆ ಹೇಳ್ಕೊಡ್ತಾ ಇಲ್ಲ ಅಂತ ಆಯ್ತು. ನಾವೇ ಉಸಿರಿನ ದೇವತೆ ಬಗ್ಗೆ ಹೇಳ್ಕೊಡದೆ ಉಸಿರು ಹೇಗೆ ಆಡ್ತಾನೆ ಮಗ ಮನುಷ್ಯ ನಾಳೆ? ಅವನು ಉಸಿರು ಹೇಗೆ ಇರಬೇಕು ನಡೀಬೇಕು ಯೋಚನೆ ಮಾಡಿ. ಇವತ್ತು ನಮಗೆ ಕರೆಂಟ್ ಬೆಲೆ ಗೊತ್ತು, ನಮಗೆ ನೀರು ಬೆಲೆ ಗೊತ್ತು, ಪ್ರಾಣದ ಬೆಲೆನೇ ಗೊತ್ತಿಲ್ಲ. ಎಂಥ ಆಶ್ಚರ್ಯ ಇದು! ಆದ್ದರಿಂದ 21,600 ಬಾರಿ ವಾಯುದೇವರು ನಮ್ಮ ದೇಹದಲ್ಲಿ ಇದ್ದು ಉಸಿರಾಟವನ್ನು ನಡೆಸಿದ್ದಾರೆ. ಮೊದಲು ಕೆಲಸ ಶುರುವಾಗದೆ ವಾಯುದೇವರದ್ದು, ಕೊನೆಯ ಕೆಲಸ ಅವ್ರದೇನೆ. ಅವರು ಬಿಟ್ಟರು ಅಂದರೆ ಸತ್ತ ಅಂತಾನೇ ಅರ್ಥ. ಅಲ್ಲಿವರೆಗೂ ಸತ್ತ ಅಂತ ಕರೆಯೋದಿಲ್ಲ, ಕುರುಡನ ಸತ್ತ ಅಂತ ಕರೆಯೋದಿಲ್ಲ, ಕಿವುಡನ ಸತ್ತ ಅಂತ ಕರೆಯೋದಿಲ್ಲ, ಅದೇ ರೀತಿ ಕುಂಟನ ಸತ್ತ ಅಂತ ಕರೆಯೋದಿಲ್ಲ, ಹುಚ್ಚನ್ನು ಸತ್ತ ಅಂತ ಕರೆಯೋದಿಲ್ಲ. ಇನ್ನು ಎಲ್ಲ ದೇವತೆಗಳಿದ್ದು ಯಾರು ಬಿಟ್ಟರು ಸತ್ತ ಅಂತ ಹೆಸರಿಲ್ಲ. ವಾಯುದೇವರು ಬಿಟ್ಟರು ಅರಿತು ಪೆಣನೆಂದು ಪೇಳುವರು ಬುಧ ಜನ. ಕರಣಾಭಿಮಾನಿ ಸುರರು ದೇಹವನ್ನು ಬಿಡಲು ಕುರುಡ ಕಿವುಡನು ಮೂಕ ನಿಂದೆನಿಸುವ. ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನು ಅರಿತು ಪೆಣನೆಂದು ಪೇಳುವರು ಬುಧ ಜನ. ಜ್ಞಾನಿಗಳು ಹೆಣ ಅಂತ ಕರೆಯೋದು ಆಗ ಹೊರತು ಬೇರೆಯಲ್ಲ. ಸತ್ತ ಅಂತ ಕರೀತಾರೆ, ಅದೇನೆ ಸತ್ ಹೋದ. ನಾವು ಕರೆಯೋದ ಸತ್ ಹೋದ, ಅದು ಸಂಸ್ಕೃತ ಪದ, ಕನ್ನಡ ಪದ ಅಲ್ಲ ಅದು. ಸದಿತಿ ಪ್ರಾಣ, ಪ್ರಾಣದೇವರು ಹೋದ್ರು ಅಂತ ಅರ್ಥ. ಸತ್ ಹೋದ ಅಂತ ಅರ್ಥ ಮಾಡಿಕೊಂಡ್ರೆ ಬೇರೆ ಇಲ್ಲ. ಉಸಿರಾಟ ನಮ್ಮ ಕೈಲಿದ್ದರೆ ಯಾರು ಸಾಯ್ತಾರೆ ಇದ್ದಿಲ್ಲ. ನಾವು ಉಸಿರಾಕೊಂಡಿದ್ರೆ ಮುಗಿದೋಗ್ತಿತ್ತು. ಉಸಿರು ಎಂಬುದನ್ನು ಯಾರು ಕೊಡ್ಲಕ್ಕೆ ಬರೋದಿಲ್ಲ. ಈಗ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ತಾರೆ, ಏನೋ ಒಂದು ಇದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸತ್ತು ಹೆಣಕ್ಕೆ ಕೊಟ್ಟರೆ ಏನು ಟ್ರೀಟ್ಮೆಂಟ್ ಕೊಡೋದು ಅಂತ ಕೇಳ್ತಾರೆ. ಏನು ಉಸಿರೇ ಇಲ್ಲ, ನಾವೇನು ಮಾಡೋದು ಅಂತ ಹೇಳ್ತಾರೆ. ಸ್ವಲ್ಪ ಉಸಿರು ಕೊಡಿ ಅಂದರೆ ಸಾಧ್ಯ ಇಲ್ಲ, ಉಸಿರು ಕೊಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಕೇವಲ ಭಗವಂತ ಆಮೇಲೆ ವಾಯುದೇವರು ಅಷ್ಟೇ ಕೊಡಬೇಕು. ಇವತ್ತು ಉಸಿರು ಈ ಉಸಿರಲ್ಲ, ಮತ್ತೆ ಹೊರಗಿನ ಉಸಿರು ಉಸಿರಲ್ಲ. ಹೊರಗಿನ ಉಸಿರು ಆಗಿರೋ ಪಂಪ್ ಹೊಡೆದು ಬಿಟ್ಟರೆ ಎದ್ದು ಬಿಡ್ತಿದ್ದ ಪಾಪ. ಸತ್ತವನಿಗೆ ಪಂಪ್ ಹೊಡೆದು ನೋಡಿ ಹೇಳೋದಿಲ್ಲ, ದೇಹ ಊದ್ಕೊಳ್ಳುತ್ತೆ ಹೊರತು ಅವನು ಹೇಳೋದಿಲ್ಲ. ವಾಯುದೇವರು ಅದು ಟೆಕ್ನಿಕ್, ಬೇರೆಯೇ ಟೆಕ್ನಿಕ್ ಅದು. ಅವರು ಉಸಿರಾಟ ಮಾಡಿದರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ಪ್ರಾಣವಾಯು ಅಂತ ಕರೀತಾರೆ. ಈ ವಾಯು ಬೇರೆ, ಪ್ರಾಣವಾಯು ಬೇರೆ. ಆ ಪ್ರಾಣವಾಯು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಐದು ಮುಖಗಳವರಿಗೆ. ಎಂಟೈರ್ ದೇಹದಲ್ಲಿ ನಮಗೊಂದು ಗೊತ್ತಿದೆ, ಉಸಿರಾಡಲಿಕ್ಕೆ ಪ್ರಾಣದೇವರು ಬೇಕು ಅಂತ ಅಷ್ಟೇ ಅಲ್ಲ, ಅನ್ನ ನುಂಗಲಿಕ್ಕೆ ಪ್ರಾಣದೇವರು ಬೇಕು ಅಂತ ಹೇಳ್ತಾರೆ. ಇವತ್ತು ಒಳಗೆ ನುಂಗಿ ನೋಡೋಣಂತೆ, ಸುಮ್ಮನೆ ನುಂಗ್ಲಿಕ್ಕೆ ಬರೋದಿಲ್ಲ, ಗಾಳಿ ಬೇಕದಕ್ಕೆ. ಅದು ಒಳಗೆ ಹೋಗುತ್ತೆ, ಆ ಪ್ರಾಣ ಶಕ್ತಿ. ಅದು ಒಂದು ಬರೀ ಒಳಗೆ ಹೋದ್ರೆ ಉಪಯೋಗ ಇಲ್ಲ, ಆ ದೇಹ ಎಲ್ಲ ತಲುಪಬೇಕಲ್ಲ, ದೇಹ ಎಲ್ಲ ತಲುಪಬೇಕು, ಮತ್ತೆ ಮಲಮೂತ್ರ ವಿಸರ್ಜನೆ ಆಗಬೇಕು. ಅಪಾನವಾಯು ವ್ಯಾನವಾಯು ಸಮಾನವಾಯು ಉದಾನವಾಯು ಇವೆಲ್ಲ ಅರ್ಥವಾಗ ಐದು ರೂಪ ಇದೆ. ತಿಂದ ಅನ್ನ ಜೀರ್ಣ ಆಗಬೇಕಲ್ಲ, ಮತ್ತೆ ವಾಯುದೇವರು ಬೇಕು. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ತಿಂದನ್ನ ಜೀರ್ಣವಾದ ಮೇಲೆ ಎಂಟೈರ್ ಬಾಡಿ ರೀಚ್ ಆಗಬೇಕು. ಅದು ಒಂದು ಕಣ್ಣಿನ ಎಷ್ಟು ಸಾಲ್ಟ್ ಔಟ್ ಮಾಡಬೇಕು ಗೊತ್ತಾ? ಕಣ್ಣಿನ ಭಾಗ ಆ ವಿಟಮಿನ್ ಅಲ್ಲಿಗೆ ಹೋಗಬೇಕು, ಆ ಪದಾರ್ಥ ಅಲ್ಲಿಗೆ, ಕಿವಿದ ಅಲ್ಲಿಗೆ ಹೋಗಬೇಕು, ಕಾಲಿಂದ ಅಲ್ಲಿಗೆ ಹೋಗಬೇಕು, ಹೊಟ್ಟೆದ ಅಲ್ಲಿಗೆ ಹೋಗಬೇಕು. ಸಾಲ್ಟ್ ಔಟ್ ಮಾಡೋದು ಯಾರು? ಅದನ್ನ ಎಲ್ಲ ವಾಯುದೇವರು ಕಲಿಸಿಕೊಡ್ತಾರಂತೆ. ಆಗ ಮ್ಯಾಜಿಕ್ ಅದು. ಇಂಥ ಸಾಮರ್ಥ್ಯ ಇರೋದು ವಾಯುದೇವರಿಗೆ ಅಂದ ಮೇಲೆ ಆರು ಉಸಿರಾಟ ಅಂದ್ರೆ ಬದಲಿ ಉಸಿರಾಟ ಅಲ್ಲ, ಅದು ಎಂಟೈರ್ ಪ್ರೋಸೆಸ್ ಅದು. ಒಂದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮೂರು ಐದು ರೂಪಗಳಿಂದ ವಾಯುದೇವರು ಇಡೀ ದೇಹವನ್ನ 24 ತಾಸು ಸಹ ಕಾಪಾಡ್ತಾ ಇದ್ದಾರೆ. ಎಲ್ಲಿ ವಾಯು ಪ್ರವೇಶ ಆಗೋದಿಲ್ಲ ಆಗಲೇ ಅದು ಗ್ಯಾಂಗ್ರೀನ್ ಅಂತ ಅರ್ಥ, ಹೋಯ್ತು ಡೆಡ್ ಅಂತ ಅರ್ಥ, ಆಗ ಅದು ಸತ್ತು ಹೋಗುತ್ತೆ. ಹಾಗೆ ಒಂದು ವೃಕ್ಷದಲ್ಲಿ ಒಂದು ರೆಂಬೆ ಒಣಗಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಒಣಗಿ ಹೋಗಿ ಒಳ್ಳೆ ರೆಂಬೆ ಅದೊಂದೇ ರೆಂಬೆ ಬೆಳೆಯೋದಿಲ್ಲ, ಅಲ್ಲಿ ಪ್ರಾಣವಾಯು ಇಲ್ಲ. ಅಲ್ಲಿ ಅದೇ ರೀತಿ ಗ್ಯಾಂಗ್ರೀನ್ ಆದವರಿಗೆ ಅಲ್ಲಿ ವಾಯು ಸಂಚಾರ ಇಲ್ಲ, ಕೆಟ್ಟ ಹೋಯ್ತು ಅಂತ ತೆಗೆದಾಕ್ಬಿಟ್ರೆ ಮುಗಿದೋಯ್ತು. ಇಲ್ಲದೆ ಹೋದ್ರೆ ಕೊಳಸು ಹೋಗ್ತಾನೆ ಮನುಷ್ಯ, ಇಡೀ ಉಳಿದ ದೇಹ ಕೆಟ್ಟ ಹೋಗುತ್ತೆ. ಅಂದರೆ ದೇಹದ ಪ್ರತಿ ಭಾಗದಲ್ಲೂ ಟಚ್ ಮಾಡ್ತಾರೆ ವಾಯುದೇವರು, ಪ್ರತಿ ಕ್ಷಣದಲ್ಲೂ ನಮ್ಮನ್ನು ಕಾಪಾಡ್ತಾರೆ. ಅಂಥ ವಾಯುದೇವರನ್ನು ಎಷ್ಟು ಸ್ಮರಣೆ ಮಾಡಿದ್ರು ಸಾಲದು ಅಂತ ಹೇಳೋದಕ್ಕೆ, ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮ ಮೃತ್ಯಾಮಯಾನಾಂ, ಇಷ್ಟೆಲ್ಲ ಸ್ತೋತ್ರ ಮಾಡಲಿಕ್ಕೆ ಅದೇ ಒಂದು ಕಾರಣ. ತಂದೆ ತಾಯಿ ಉಸಿರಾಟ ಮಾಡಬಾರದಿಲ್ಲ, ಮಕ್ಕಳಲ್ಲಿ ಉಸಿರಾಟವನ್ನು ಅವ್ರು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಮಾಡೋ ಶಕ್ತಿ ಜಗತ್ತಲ್ಲಿ ಯಾರ್ಯಾರು ತಗೊಂಡಿಲ್ಲ. ಪುಣ್ಯಕ್ಕೊಂದು ವಾಯುದೇವ್ ಡಿಪಾರ್ಟ್ಮೆಂಟ್ ಅಂತ, ನೀರಿಗೊಂದು ಡಿಪಾರ್ಟ್ಮೆಂಟು, ಇವ್ ರೇಟ್ಗೊಂದು ಡಿಪಾರ್ಟ್ಮೆಂಟ್, ವಾಯುಗೊಂದು ಡಿಪಾರ್ಟ್ಮೆಂಟ್ ಯಾರೂ ಮಾಡಿಲ್ಲ. ದೇವರು ಮಾಡಿದ್ದಾನೆ, ಎಂಟೈರ್ ಅವ್ರ ಕೈಲಿದೆಯೇ ಹೊರತು ಜಗತ್ತಲ್ಲಿ ಯಾರೂ ವ್ಯವಸ್ಥೆ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು. ಇದೆಲ್ಲ ನೋಡಿದಾಗ ನಮಗನಿಸ್ತದೆ ಇವತ್ತು ನಮ್ಮ ಜೀವನದಲ್ಲಿ ಯಾರು ದೇವರನ್ನು ಒಪ್ಪೋದಿಲ್ಲ, ಯಾರು ವಾಯುದೇವರನ್ನು ಒಪ್ಪೋದಿಲ್ಲ, ದೇವತಾ ಪ್ರಪಂಚನ ಒಪ್ಪೋದಿಲ್ಲ, ಅವರು ಎಷ್ಟು ಕಳ್ಕೋತಾರೆ ಅಂತ ಅರ್ಥ ಆಗುತ್ತೆ. ನಮ್ಮ ಜೀವನದಲ್ಲಿ ಹತಭಾಗ್ಯರಾಗೋದಾಗಲೇ ಹೊರತು ಬೇರೆ ಏನು ಮಾಡಿದರೂ ಆಗೋದಿಲ್ಲ. ಅದರ ಕಡೆಗೆ ಗಮನ ತರಿಸ್ತಾರಲ್ಲ, ಅದು ಹರಿಕಥಾಮೃತ ಸಾರಾದಿ ಗ್ರಂಥಗಳಿಗೆ ಅಷ್ಟು ಮಹತ್ವ ಬಂತು. ಏನು ಮಿಸ್ಸಿಂಗೋ ಅದನ್ನು ಹೇಳಿಕೊಡ್ತಾರೆ ನಮಗೆ. ಮುಂದೆ ಹೇಳ್ತಾರೆ, ಬ್ರಹ್ಮದೇವರು ವಾಯುದೇವರ ಸ್ತೋತ್ರದಲ್ಲಿ ಸ್ವಾರಸ್ಯ ಎರಡು ಕಂಬೈನ್ ಮಾಡ್ಕೋಬೇಕು ಅವನ. ಎರಡೂ ವಾಯುಸ್ತೋತ್ರ, ಎರಡು ಬ್ರಹ್ಮಸ್ತೋತ್ರ, ಎರಡು ಕಾಮನ್ ಅದೀಗ. ನಿರುಪಮಾನಂದ ಆತ್ಮಭವ ಇವರಿಗೂ ಕಾಮನ್. ಮತ್ತೆ ವಾಯುದೇವರ ಪರಿಚಯ ಮಾಡಿಕೊಡಲಿಲ್ಲ ಅಂತ ಹೇಳಬಾರದು. ಇವರು ಸಾಕ್ಷಾತ್ ಹರಿಯ ಮಕ್ಕಳೇನೇ ಆಗಿದ್ದಾರೆ. ವಾಸುದೇವ ಮಾಯಾರೂಪದ ಮಕ್ಕಳು ಬ್ರಹ್ಮದೇವರಾದರೆ, ಸಂಕರ್ಷಣ ಜಯ ರೂಪದ ಮಕ್ಕಳು ವಾಯುದೇವರು. ಸಂಕರ್ಷಣ ಅಚ್ಚಾಪಿ ಬಹುವ ವಾಯು ಸಾಕ್ಷಾತ್ ಬಲಸಂವಿದಾತ್ಮ. ನಿರ್ಣಯದಲ್ಲಿ ಆಚಾರ್ಯರ ಮಾತದು. ಸಂಕರ್ಷಣ ಜಯ ತನೂಜರು ವಾಯುದೇವರು. ನಿರುಪಮಾನಂದ ಆತ್ಮಭವ ಸರಿ ಹೋಯ್ತು. ನಿರ್ಜರ ಸಭಾ ಸಂಸೇವ್ಯ, ನಿರ್ಜರ ಇವರು ನಿರ್ಜರು ಅವರು ನಿರ್ಜರರೇ. ಸಭಾ ಸಂಸೇವ್ಯ ಇಬ್ಬರಿಗೂ ಕಾಮನ್. ಮತ್ತೆ ಸತ್ವಪ್ರಚುರ ಇಬ್ಬರು ಸತ್ವಪ್ರಚುರರೇ. ವಾಡಿಯೇ ಮುಖ ಸರೋಜಯಿನ, ವಾಣಿ ಅಂದರೆ ಸರಸ್ವತಿನೂ ಹೌದು, ವಾಣಿ ಅಂದರೆ ಭಾರತಿನೂ ಹೌದು. ವಾಗ್ವಾಣಿ ಭಾರತಿ, ಅದಕ್ಕೋಸ್ಕರ ಭಾರತೀಯ ಮುಖ ಸರೋಜಯಿನ ಇವರು. ಗರುಡಶೇಷ ಶಶಾಂಕ ದಡಶೇಖರ ಜನಕ ಇವರು. ಮತ್ತೆ ಬ್ರಹ್ಮದೇವರ ಮಕ್ಕಳು ಹೌದು, ಗರುಡಶೇಷ ರುದ್ರದೇವರು, ವಾಯುದೇವರ ಮಕ್ಕಳು ಹೌದು. ಆಚಾರ್ಯ ಹೇಳ್ತಾರೆ, ಭಾರತಿ ಅಂದರೆ ಯಾರು? ಯಾ ಮಾರುತಾತ್ ಗರ್ಭಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂಮ ಭೂಮೌ. ಯಾವ ಭಾರತೀದೇವಿ ವಾಯುದೇವರಿಂದ ನಾಲ್ಕು ಮಕ್ಕಳನ್ನು ಪಡೆದರಲ್ಲ? ಯಾರ್ಯಾರು? ಒಂದು ಕಡೆಗೆ ಗರುಡದೇವರು, ಆಮೇಲೆ ಶೇಷದೇವರು, ಆಮೇಲೆ ರುದ್ರದೇವರು ಮತ್ತು ಇಂದ್ರದೇವರು. ನಾಲ್ಕು ಜನ ವಾಯುಭಾರತೀಯರ ಮಕ್ಕಳು. ಗರುಡಶೇಷ ಶಶಾಂಕ ದಳಶೇಖರರ ಜನಕ ಇಬ್ಬರಿಗೂ ಸರಿಯಾಗಿ ಅನ್ವಯ ಆಯ್ತಾ. ಇದೆಲ್ಲ ಮತ್ತೆ ಸರಸ್ವತಿ ಭಾರತೀಯರೇ ತಗೋಬೇಕು. ಇದನ್ನು ಅವ್ರು ಹೇಳಲಿಲ್ಲ. ಮುಂದೆ ಹೇಳಬೇಕಾದ್ರೆ ಇವರು ಜನಕ ಅಂದ್ರೆ ಜನನೇ ಆಗ್ತಾರಲ್ಲ ಅವರು, ಅದನ್ನು ಸೇರಿಸ್ಕೋಬೇಕು ಮುಂದೆ. ಆಗ ಅವರು ಇಲ್ಲಿ ಸಮಗ್ರ ಸ್ತೋತ್ರವಾಗುತ್ತೆ. ಮೇಲ್ನೋಟಕ್ಕೆ ಬ್ರಹ್ಮದೇವರ ಸ್ತೋತ್ರ, ವಾಯುದೇವರ ಸ್ತೋತ್ರ, ಸರಸ್ವತಿ ಸ್ತೋತ್ರ, ಭಾರತೀಯ ಸ್ತೋತ್ರ. ಹಾಗಲ್ಲ, ಬ್ರಹ್ಮದೇವರ ಸ್ತೋತ್ರ ವಾಯುದೇವರ ಸ್ತೋತ್ರನೂ ಆಗಿದೆ, ವಾಯುದೇವರ ಸ್ತೋತ್ರ ಬ್ರಹ್ಮದೇವರ ಸ್ತೋತ್ರನೂ ಆಗಿದೆ. ಅದಕ್ಕೇನೆ ಅದಿಷ್ಟು ವಿಶೇಷಣ ಅಲ್ಲಿ ಹೇಳಿಬಿಟ್ಟು ಮುಂದೆ ನೀವು ಜಗದ್ಗುರುವೇ ಇಬ್ಬರಿಗೂ ಕಾಮನ್. ಮತ್ತೆ ಜಗದ್ಗುರುವೇ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಇಲ್ಲಿ ಹೇಳಬೇಕಾದ್ರೆ ಸತ್ವ ಸಾತ್ವ ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಥವ ಜನರಿಗೆ ಅಪಾರ ದುಃಖಗಳಿಯುವ ಗುರು ಪವಮಾನ ಸಲಹೆಮ್ಮ. ಸಾತ್ವರು ಅಂದರೆ ಸಾತ್ವಿಕರು, ಅವರಿಗೆ ಸುಖವನ್ನು ಕೊಡುತ್ತಾರೆ. ನಮ್ಮಲ್ಲಿದ್ದು ಸಾಧನೆ ಮಾಡಿಸ್ತಾರೆ, ಸುಖದ ಸಾಧನೆ ಮಾಡಿಸ್ತಾರೆ. ರಾಜಸರಲ್ಲಿದ್ದು ಸುಖ ದುಃಖಗಳು ಬರತಕ್ಕಂಥ ಸಾಧನೆ ಮಾಡಿಸ್ತಾರೆ. ತಾಮಸರಲ್ಲಿ ಇದ್ದು ದುಃಖ ಬರತಕ್ಕಂಥ ಸಾಧನೆಯನ್ನು ಮಾಡಿಸ್ತಾರೆ. ಇವತ್ತು ಒಂದೇ ಕ್ಲಾಸ್ನಲ್ಲಿ ಮೂರು ಜನ ಇದ್ದಾರೆ. ಮೇಷ್ಟು ಪಾಠ ಮಾಡ್ತಾನೆ, ಅಲ್ಲಿ ಫೇಲ್ ಆಗೋರಿದ್ದಾರೆ, ಪಾಸ್ ಆಗೋರಿದ್ದಾರೆ, ಡಿಸ್ಕಂಟಿನ್ಯೂ ಮಾಡಿ ಏನೇನೋ ಇದ್ದ ಎಲ್ಲ ಜನಗಳು ಇದ್ದಾರೆ. ಮೇಷ್ಟ್ರು ಅವರೇನೇ ಪಾಪ, ಹೇಳಿಕೊಟ್ರೆ ಪರಿಣಾಮ ಮಾತ್ರ ಬೇರೆ ಬೇರೆಯೇ. ಅವ್ರು ಹೇಳ್ಕೊಡೋದೊಂದು, ಇವನು ಅರ್ಥ ಆಗೋದು ಮಾತ್ರ ಹಣೆ ಬರಕ್ಕೆ ಎಷ್ಟೋ ಅಷ್ಟೇನೆ ಅರ್ಥ ಆಗೋದು. ಅದಕ್ಕೇನೆ ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್. ವಾಯುದೇವರು ಎಲ್ಲರ ದೇಹದಲ್ಲೂ ಇದ್ದಾರೆ, ಎಲ್ಲರ ದೇಹದಲ್ಲೂ ಉಸಿರಾಡಿಸ್ತಾರೆ. ಅಂದ ಮಾತ್ರಕ್ಕೇನೆ ಎಲ್ಲರಿಗೂ ಒಂದೇ ಫಲ ಕೊಡೋದಿಲ್ಲ. ಇವತ್ತು ತಮಾಷೆ ನೋಡಿ, ಹೊರಗಿದ್ದವರಿಗೆ ಸರ್ಕಾರ ವ್ಯವಸ್ಥೆ ಮಾಡುತ್ತೆ, ನೀರು ರೋಡು ಗಿಡು ಸರ್ಕಾರ ಮಾಡಿಕೊಡುತ್ತೆ. ಜೈಲಲ್ಲಿ ಹಾಕಿರ್ತಾರೆ, ಅವ್ರಿಗೆ ಅನ್ನ ಕೊಡೋದು ಸರ್ಕಾರನೇ, ಮತ್ತೆ ತಟ್ಟೆ ಲೋಟ ಅವರೇ ಕೊಡೋದು, ಸರ್ಕಾರನೇ ಕೊಡಬೇಕು. ಮತ್ತೆ ಅವರಿಗೆಲ್ಲ ಮನೆಯಿಂದ ಹೋದ್ರೆ ಕದ್ಕೊಂಡು ಹೋಗಬೇಕಿವೆ, ಅದನ್ನೇ ಕೈದ ಕದಿ ಹೋದ್ರೆ ಪುಣ್ಯ. ಅವರು ಸರ್ಕಾರ ಅನ್ನ ಬಟ್ಟೆ ಎಲ್ಲ ಕೊಡುತ್ತೆ ಅವರಿಗೆ. ಅಂದರೆ ಕಳ್ಳ ಸುಳ್ಳರಿಗೂ ಕೂಡ ನಾಳೆ ಮಡದಂಡನೆ, ಹಿಂದಿನ ದಿವಸ ಫಸ್ಟ್ ಕ್ಲಾಸ್ ಊಟ ಅವನಿಗೆ. ಏನು ಬೇಕು ಸ್ಪೆಷಲ್ ಬೇರೆ, ಜೊತೆಗೆ ಏನಾದ್ರು ಕೇಳಿದ್ರೆ ಮಾಡಿಕೊಡ್ತಾರೆ. ಈ ಮಧ್ಯೆ ಮರುದಿವಸ ಹೆಂಗೆ ಮಾಡ್ತಾರೆ ಅವರನ್ನು? ಸರ್ಕಾರದ ಜವಾಬ್ದಾರಿ ಎಷ್ಟಿದೆ ಅಂದರೆ ಅವರನ್ನು ಆ ಕಾಲಕ್ಕೆ ಕೊಲ್ಲಬೇಕು, ಆ ಕಾಲಕ್ಕೆ ಮೊದಲು ಕೊಲ್ಲೋದಿಲ್ಲ. ವಾಯುದೇವರು ಹಾಗೆ, ಪರಮಾತ್ಮ ಹಾಗೆ. ಅಯೋಗ್ಯರಲ್ಲಿದ್ದು ಸಾಧನೆ ಮಾಡಿಸ್ತಾರೆ, ಯೋಗ್ಯರಲ್ಲಿದ್ದು ಸಾಧನೆ ಮಾಡಿಸ್ತಾರೆ. ಆದರೆ ವಿಶೇಷ ಅಂದರೆ ಅಯೋಗ್ಯರಲ್ಲಿದ್ದು ದೇಹವನ್ನು ಸಂರಕ್ಷಣೆ ಮಾಡ್ತಾರೆ, ಯೋಗ್ಯರಲ್ಲಿದ್ದು ಅವರಿಗೆ ಜ್ಞಾನ ಕಾರ್ಯವನ್ನು ಮಾಡಿಸ್ತಾರೆ. ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಕಾಮನ್ ಅಂತ ಹೇಳಿದ್ರೆ ಅದಲ್ಲ. ತತ್ವಜ್ಞಾನ್ ಮುಕ್ತಿಭಾಜ ಸುಖಯಶಿ ಹಿ ಗುರೋ ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ ಮಿಶ್ರಬುದ್ಧೀನ್ ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾದಿ ಕಾಖ್ಯೇ ತಮಸಿ ಸುಬಹುಲಂ ದುಃಖ ಯಸ್ಯನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿರಿತ್ಥಂ ಶ್ರುತಿಶತಂ ಇತಿಹಾಸಾದಿ ಚ ಆಕರ್ಣಯಾಮಃ. ಆ ಶ್ಲೋಕದ ಅರ್ಥ ಇತ್ತು. ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿಯುವ ಗುರು ಪವಮಾನ ಸಲಹೆಮ್ಮ. ಮಹಾಭಾರತ ನೋಡಬೇಕು, ಅರ್ಜುನನಲ್ಲಿ ವಾಯುದೇವರ ವಿಶೇಷ ಆವೇಶ ಇದೆ, ಧರ್ಮರಾಜನಲ್ಲಿದೆ, ನಕುಲ ಸಹದೇವರಲ್ಲಿದೆ, ಆಶ್ಚರ್ಯ ಅಷ್ಟೇ ಅಲ್ಲ, ದುರ್ಯೋಧನೊಳಗೆ ವಾಯುದೇವರಿದ್ದಾರೆ, ಇದೆಲ್ಲ ಕೇಳಿ ಗಾಬರಿಯಾಗಿ ಬಿಡಬೇಕು. ದುರ್ಯೋಧನೊಳಗೆ ವಾಯುದೇವರಿದ್ದಾರೆ ಅಂತ ಹೇಳ್ತಾರೆ. ಇವರು ಅವನು ನಿಸ್ಸತ್ವ, ಅವನು ಅವರ ಆವೇಶ ಇದ್ದದ್ದು ಶಕ್ತಿ ಇತ್ತು ಅವನಿಗೆ ಅಷ್ಟೇ. ಆವೇಶ ಹೇಗಿಟ್ಟಿದ್ದಾರೆ ಗೊತ್ತೇನು, ಎಷ್ಟು ಮೇಂಟೆನೆನ್ಸ್ಗೆ ಅಷ್ಟು ಅಷ್ಟೇ ಆಯುಷ್ಯ ಇಟ್ಟಿರೋದು. ಜ್ಞಾನ ಕೊಟ್ಟಿದ್ದು ಕೊಡ್ತಾ ಇಲ್ಲ ಅವನ ಹತ್ರ, ಜ್ಞಾನ ಕೊಡ್ತಕ್ಕಂಥ ರೂಪ ಇಟ್ಟಿಲ್ಲ, ಬರೀ ಬಲ ರೂಪ ಮಾತ್ರ ಕೊಟ್ಟಿದ್ದಾರೆ. ಆದ್ದರಿಂದ ಅವನು ಬಲಿಷ್ಠನಾದನೇ ಹೊರತು ಜ್ಞಾನಿ ಆಗಲೇ ಇಲ್ಲ ಅವನು. ಅಂದರೆ ವಾಯುದೇವರು ಯಾವ ರೂಪವನ್ನು ಇಡ್ತಾರೆ ಅನ್ನೋದ್ರ ಮೇಲೆ ಅಂತಂತ ಆಕ್ಷನ್ ತೋರಿಸ್ತಾರೆ. ವಾಷಿಂಗ್ ಮಿಷಿನ್ನಲ್ಲಿ ಬೆಳಕು ಬರೋದಿಲ್ಲ, ಹೀಟರ್ನಲ್ಲಿ ವಾಶ್ ಮಾಡಕ್ಕೆ ಬರೋದಿಲ್ಲ. ಈ ಕರೆಂಟ್ ಎಲ್ಲ ಕರೆಂಟ್ ಸೇಮೇ, ಮತ್ತೆ ಅದೇ ಕರೆಂಟು ಎಲ್ಲ ಒಂದೇ ಫಂಕ್ಷನ್ ಮಾಡೋದಿಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಫಂಕ್ಷನ್ ಮಾಡ್ತದೆ. ಫ್ಯಾನ್ನಲ್ಲಿ ತಿರುಗಿಸುತ್ತೆ, ಲೈಟಲ್ಲಿ ದೀಪ ಕೊಡುತ್ತೆ. ಫ್ಯಾನಲ್ಲಿ ದೀಪ ಕೊಟ್ಟರೆ ಗತಿ ಏನಾಗಬೇಕು? ಫ್ಯಾನಲ್ಲಿ ದೀಪ ಇಲ್ಲ, ಕೆಲವು ಫಿಕ್ಸ್ ಮಾಡ್ತಾರೆ ಕೆಳಗೆ, ಅದು ಬೇರೆ ಟೆಕ್ನಿಕ್. ಅದು ಇಲ್ಲಿ ಇದು ಗಾಳಿ ಬಲಕ್ಕೆ ಶುರುವಾದರೆ ಕಷ್ಟ, ಏನಾಗಿದೆ ಅಂತ ಅರ್ಥ. ಆದರೆ ಎಲ್ಲೆಲ್ಲಿ ಏನು ಮಾಡಬೇಕು ಅದನ್ನೇ, ಕರೆಂಟ್ ಮಾತ್ರ ಅದೇ. ಅದೇ ವಾಯುದೇವರು ಭಿನ್ನ ಭಿನ್ನ ಜೀವರಲ್ಲಿದ್ದು ಭಿನ್ನ ಭಿನ್ನ ಸಾಧನೆಗಳನ್ನು ಮಾಡಿಸ್ತಾರೆ. ಇದು ವಾಯುದೇವರ ಅಸಾಧಾರಣವಾದ ಸಾಮರ್ಥ್ಯ. ನಮಗೆ ಈಗ ಅನಿಸ್ತದೆ ನಮ್ಮ ಸಾಧನೆ ನಾವು ಮಾಡ್ಕೊಂಡು ಹೋಗೋದೇ ಭಾರಿ ಕಷ್ಟ, ಜಗತ್ತಿನ ಎಲ್ಲರ ಸಾಧನೆ ಮಾಡಿಸ್ತಾರಲ್ಲ ಎಷ್ಟು ದೊಡ್ಡವರಾಗಿರ್ಬೇಕು ಅವರು. ನಮ್ಮ ಸಾಧನೆ ಮಾಡಿಸೋದೊಂದು, ಬೇರೆಯವರ ಸಾಧನೆ ಮಾಡಿಸೋದೊಂದು, ವಾಯುದೇವರ ಸಾಧನೆ ಎಂಬುದು ಬಹಳ ದೊಡ್ಡದು. ವಾದಿರಾಜ ಸ್ವಾಮಿಗಳು ಸರಸ್ವಭಾರತಿ ವಿಲಾಸದಲ್ಲಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಈ ಶ್ವಾಸದ ಒಂದು ವಿಭಾಗವನ್ನು, ಶ್ವಾಸ ನಿಯಮನ ಮಾಡತಕ್ಕಂಥ ಕಾರ್ಯವನ್ನು ಪರಮಾತ್ಮ ಯಾತಕ್ಕೆ ವಾಯುದೇವರಿಗೆ ಕೊಟ್ಟ? ಗರುಡಶೇಷಾದಿ ದೇವತೆಗಳಿಗೆ, ಇಂದ್ರಾದಿ ದೇವರಿಗೆ ಯಾತ ಕೊಡಲಿಲ್ಲ ಅಂತ ಪ್ರಶ್ನೆ ಹಾಕೋತಾರೆ. ಉತ್ತರ ಕೊಡ್ತಾರೆ, ಹೌದು ಅಕಸ್ಮಾತ್ ಅವ್ರಿಗೆ ಕೊಡಬಹುದಾಗಿತ್ತು, ಕೊಟ್ಟಿದ್ದಿದ್ರೆ ಮಧ್ಯೆ ಮಧ್ಯೆ ಸಾಕಷ್ಟು ರೆಸ್ಟ್ ತಗೋತಾರೆ ಅವರು, ಜಗತ್ತಿನ ಗತಿ ಏನಾಗ್ತಿತ್ತು ಅಂತ ಹೇಳ್ತಾರೆ. ಲೀವಾಕ್ ಹೋಗ್ಬಿಟ್ರೆ ಪ್ರತಿ ದಿವಸ ಲೀವಾಕ್ ಅವ್ರಿಗೆ ಇಂಪಾರ್ಟೆಂಟ್ ಪೋಸ್ಟ್ ಮೇಲೆ ಕೊಟ್ಟರು ಗೋವಿಂದ ಅವನ ಅವಸ್ಥೆ. ರೆಗ್ಯುಲರ್ ಇದ್ದವರೇ ತಾನೇ ಕೊಡಬೇಕು ಅದನ್ನ. ಅವರು ದ್ರೋಹನೇ ಮಾಡಿಬಿಡ್ತಾರೆ ಕೆಲವು ಸಲ. ರಾಮದೇವರು ರಾವಣನ ಕೊಂದ್ಮೇಲೆ ರುದ್ರದೇವರು, ರಾಮದೇವರೇ ನನ್ನ ಭಕ್ತನ ಕೊಂದು ಬಿಟ್ರೆ ಅಪ್ಪ ಯುದ್ಧಕ್ಕೆ ಬಂದಿದ್ದ ಕೆಲಕ್ಕೆ ಕೂತು ಬಿಟ್ರಂತ. ಆ ರೀತಿ ಹೋದ್ರೆ ಗತಿ ಏನಾಗಬೇಕು ಈ ಮಧ್ಯೆ? ಅದಕ್ಕೇನೆ ಯಾರು ಅಚ್ಛಿನ್ನ ಧರ್ಮರೋ ಅವರಿಗೆ ಅಂತ ಕೆಲಸ ಕೊಡ್ತಾನೆ ಪರಮಾತ್ಮ. ಯಾರು ಎಂದೂ ಕೂಡ ಧರ್ಮವನ್ನು ತಪ್ಪೋದಿಲ್ಲ, ಎಚ್ಚರವನ್ನು ತಪ್ಪೋದಿಲ್ಲ, ಅಂಥವರಿಗೆ ಕೊಡ್ತಾರೆ. ಇಲ್ಲೊಂದು ಸ್ವಾರಸ್ಯ ಗಮನಿಸಬೇಕು. ಹೇಳ್ತಾರೆ ವಾಯುದೇವರು ಇಷ್ಟೆಲ್ಲ ಜನಗಳ ಮಧ್ಯೆ ಎಚ್ಚೆತ್ತಿದ್ದಾಗಲೂ ಉಸಿರಾಟ, ಮಲಗಿದಾಗಲೂ ಉಸಿರಾಟ, ಕನಸು ಕಾಣಬೇಕಾದ್ರೂ ಉಸಿರಾಟ ಮಾಡಿಸ್ತಾರೆ. ಅವರಿಗೆ ಎಂದೂ ನಿದ್ರಾವಸ್ಥೆನೇ ಇಲ್ಲ ವಾಯುದೇವರಿಗೆ. ಇದು ಹೊಸ ವಿಚಾರ ವಾಯುದೇವರ ಬಗ್ಗೆ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ ಮುಖ್ಯ ವಾಯು ನಿತ್ಯ ಸಮಹ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಮಾತು. ಪ್ರಳಯ ಕಾಲದಲ್ಲೂ ನಿದ್ರೆ ಮಾಡೋದನ್ನು ಉಪನ್ಯಾಸದಲ್ಲಿ ನಿದ್ದೆ ಮಾಡ್ತೇವೆ ವಿವಿಧ ಸಮಾಷೆ. ಅವರು ಪ್ರಳಯ ಕಾಲದಲ್ಲಿ ನಿದ್ದೆ ಮಾಡೋದಿಲ್ಲ, ಇಂಥ ಮಹಾನುಭಾವರು ವಾಯುದೇವರು. ಆಗಿನ ಕಾಲಕ್ಕೆ ದೇವರು ಧ್ಯಾನ ಮಾಡ್ತಾ ಇರ್ತಾರಂತೆ. ಎಂಥ ಸಾಮರ್ಥ್ಯ! ಅದಕ್ಕೆ ದೇವರು ಅವರಿಗೆ ಅಂತ ವಿಭಾಗ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಮಾಡ್ತಾರ ಆಯಾಸ ಆಗುತ್ತೆ ಅವರಿಗೆ? ಆಯಾಸವೇ ಆಗೋದಿಲ್ಲ. ಇನ್ನೊಂದು ಹಿರಿಮೆ, ಅವರು ಎಲ್ಲ ಕೆಲಸ ಮಾಡ್ತಾರೆ, ಸ್ವಲ್ಪನೂ ಆಯಾಸ ಮಾಡಿಕೊಳ್ಳೋದಿಲ್ಲ. ಕೆಲವರು ಸ್ವಲ್ಪ ಕೆಲಸ ಮಾಡ್ತಾರೆ, ಆಯಾಸ ಭಾರಿ ಮಾಡ್ಕೊಳ್ತಾರೆ. ಸ್ವಲ್ಪ ಕೆಲಸ ಅವನು ನೋಡಿಬಿಟ್ರೆ, ಮುಖ ನೋಡಿಬಿಟ್ರೆ ಇನ್ನೊಂದು ಕೆಲಸ ಹೇಳಬಾರದು. ಪಾಪ ಎಷ್ಟು ಕಷ್ಟಪಟ್ಟಿದ್ದಾನೆ, ಪುಣ್ಯಾತ್ಮ ಅನಿಸಿಬಿಡುತ್ತೆ. ಮಾಡಾಯಿನ ಊಟ ಮಾಡ್ಕೊಂಡು ಇನ್ಮೇಲೆ ಏನು ಮಾಡಬೇಡ ಅಂತ ಹೇಳಿಬಿಡ್ತಾರೆ. ನೀನು ನೋಡಿದ್ರೆ ಭಾರಿ ಕಷ್ಟ ಆಗುತ್ತೆ ಅಂತೇಳಿ. ಏನು ಮಾಡಿದೆ? ಸ್ವಲ್ಪ ಮಾಡಿದ್ರೆ ಇಷ್ಟು. ಕೆಲವರದ್ದು ಊಟ ಮಾಡಿ ಆಯಾಸ ಮಾಡ್ಕೊಂಡ್ಬಿಡ್ತಾರೆ, ಇನ್ನೇನು ಕೆಲಸ ಇಲ್ಲ, ಊಟ ಮಾಡಿದ್ದೆ ಭಾರಿ ಆಯಾಸ. ತಲೆ ಎಲೆ ತೆಗಲಕ್ಕೂ ಯಾರೋ ಇರೋದಿಲ್ಲ, ಹೋಗ್ಬಿಟ್ಟಿರ್ತಾರೆ ಅಲ್ಲ ಮನೆಗೆ ಹೋಗ್ಬಿಟ್ಟು, ಆಯಾಸ ಆಗಿಬಿಟ್ಟಿರುತ್ತೆ ಅಲ್ಲೇ ಪಾಪ. ಆದರೆ ವಾಯುದೇವರು ಎಂಥವರು ಅಂದರೆ, ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಸಮುದ್ರ ಹರ್ತಾ ಇದ್ದಾರೆ, ವಿಶ್ರಾಂತಿ ತಗೋಬೇಕು ಅಂತ ಮೈನಾಕ ಪರ್ವತ ಕೇಳಿದರೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ನನಗೆ ಆಯಾಸವೇ ಆಗಲಿ, ವಿಶ್ರಾಂತಿ ತಗೊಂಡು ಏನು ಮಾಡಲಿ ಅಂತ ಕೇಳ್ತಾರೆ. ನಮಗೆ ಆಗ ಅನಿಸುತ್ತೆ ಎಂಥ ವಾಯುದೇವರ ವೈಭವ, ಎಂಥ ದೊಡ್ಡ ಗುರುಗಳನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ, ನಮ್ಮ ಜೊತೆಗೆ ಇಟ್ಟಿದ್ದಾನೆ. ಮತ್ತೆ ಎಲ್ಲ ಹುಡ್ಕೊಂಡು ಹೋಗಬೇಕಾಗಿಲ್ಲ ವಾಯುದೇವರನ್ನು, ನಮ್ಮೊಳಗೆ ಇದ್ದಾರೆ ವಾಯುದೇವರು, ನಾವೇ ವಾಯುದೇವರಲ್ಲ. ಮತ್ತೆ ಅದನ್ನು ಬರೀಬಾರದು, ನಮ್ಮೊಳಗೆ ವಾಯುದೇವರಿದ್ದಾರೆ, ಪರಮಾತ್ಮ ಒಳಗೆ ಕೂತಿದ್ದಾನೆ. ಅದಕ್ಕೆ ಹೇಳ್ತಾರೆ ದೇವರನ್ನು ಹುಡ್ಕೊಂಡು ಎಲ್ಲೆಲ್ಲೋ ಓಡಾಡಬೇಡಿ ಅಂತ ಹೇಳ್ತಾರೆ. ದೇವರು ಹುಡ್ಕೊಂಡು ಎಲ್ಲೆಲ್ಲೋ ಓಡಾಡಬೇಡಿ, ನಮ್ಮೊಳಗೇ ಇದ್ದಾರೆ. ತತ್ವನ್ಯಾಸ ದೇವತಾ ಚಿಂತನೆ, ಮಾತೃಕಾನ್ಯಾಸ ದೇವತಾ ಚಿಂತನೆ, ದೇಹದೊಳಗೇನೆ ದೇವತಾ ಚಿಂತನೆ. ಒಂದು ವಿಷಯ ಹೇಳ್ತೀನಿ, ನಿಮಗೆ ಆಶ್ಚರ್ಯವಾಗುತ್ತೆ. ಮಧ್ವಾಚಾರ್ಯರು ಎಲ್ಲೂ ಗುಡಿಗಳನ್ನು ಕಟ್ಟಲಕ್ಕೆ ಹೋಗಲಿಲ್ಲ. ತುಂಬ ಗಮನಿಸಿ ನೋಡಬೇಕು, ಮಧ್ವಾಚಾರ್ಯರು ಕಟ್ಟಿದ ಗುಡಿ ಒಂದೇ, ಕೃಷ್ಣನ ಗುಡಿ ಒಂದೇ, ಇನ್ಯಾವುದೂ ಇಲ್ಲ ಮಧ್ವಾಚಾರ್ಯರು ಮಾಡಿದ್ದು. ಅದು ಅವ್ರ ಕಡೆ ಕೃಷ್ಣ ಬಂದಿದ್ದು ಕೂಡಿಸಿದ್ರು ಅಷ್ಟೇ ಹೊರತು ಮಧ್ವಾಚಾರ್ಯ ಗುಡಿಗಳಿಲ್ಲ. ಯಾಕೆ ಗೊತ್ತಾ? ಮಧ್ವಾಚಾರ್ಯ ಗುಡಿ ಗುಂಡಾರಗಳು ದೇವರು ಕಾಣಲಿ ಅಂತ ಹೇಳಿದವರಲ್ಲ, ದೇಹದಲ್ಲೇ ನೋಡಿ ಅಂತ ಹೇಳಿದವರು ಆಚಾರ್ಯರು. ಆದ್ರಿಂದ ಗುಡಿ ಕಟ್ಟಲಕ್ಕೆ ಆಚಾರ್ಯರು ಹೋಗಲಿಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಕೃಷ್ಣನ ಗುಡಿ ಅಲ್ಲ, ಕೃಷ್ಣನ ಮಠ ಅದು, ಅದು ಭಾರಿ ಇಂಪಾರ್ಟೆಂಟ್. ಮತ್ತೆ ಗುಡಿ ಅಲ್ಲವೇ ಅಲ್ಲ, ಮಠ ಅದು ಒಂದು. ಆದ್ದರಿಂದ ಮಠ ಮಾಡಿದರೆ ಹೊರತು ಗುಡಿ ಮಾಡಲಿಲ್ಲ. ಮಠ ಯಾತಕ್ಕೆ ಮಾಡಿದರು ಅಂದರೆ ಮಠದಲ್ಲಿ ಪಾಠ ಪ್ರವಚನ ಆಗಬೇಕು, ಪ್ರಾಕ್ಟಿಕಲ್ ಆಗಿ ದೇವರು ತೋರಿಸ್ಬೇಕಷ್ಟೆ. ಇದು ಗುಡಿನ ಮಾಡಿದರೆ ಕಮರ್ಷಿಯಲ್ ಆಗುತ್ತೆ. ಮತ್ತು ಗುಡಿಗಳೆಲ್ಲ ಕಮರ್ಷಿಯಲ್ ಜಗತ್ತಿಗೆ ಗೊತ್ತಿದೆ. ಆಚಾರ ಕಮರ್ಷಿಯಲ್ ಆಗಬಾರದು ಅಂಥೇಳಿ ಮಠಗಳನ್ನು ಮಾಡಿದರು. ಮಠ ಛಾತ್ರಾದಿ ನಿಲಯ, ಪಾಠ ಪ್ರವಚನ ಆದರೆ ಮಠ ಅದು.
ಆದ್ದರಿಂದ ಆಚಾರ್ಯರು ಮಠಗಳಿಗೆ ಪ್ರಾಶಸ್ತ್ಯ ಕೊಟ್ಟ, ಗುಡಿಗಳಿಗೆ ಪ್ರಾಶಸ್ತ್ಯ ಕೊಡಲಿಲ್ಲ. ಮಠಗಳು ಕಮರ್ಷಿಯಲ್ ಆದರೆ ನಮ್ಮ ಮನೆ ಬಾರ, ಅವರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಮಠಗಳಿಗೂ ಗುಡಿಗಳಿಗೂ ಬಹಳ ವ್ಯತ್ಯಾಸ ಇದೆ. ಮಠಗಳಲ್ಲಿ ಗ್ರಂಥಗಳಿರ್ತದೆ, ವಿದ್ಯಾರ್ಥಿಗಳಿರ್ತಾರೆ, ವಿದ್ವಾಂಸರಿರ್ತಾರೆ, ಪಾಠ ಪ್ರವಚನ ಆಗುತ್ತೆ, ದೇವರ ಬಗ್ಗೆ ಸದಾಕಾಲ ಘೋಷ ನಡೆಯುತ್ತಲ್ಲ, ಅದು ದೇವರ ಚಿತ್ರ ಹೊರತು ಈ ಚಿತ್ರ ಅಲ್ಲ. ಇದು ನಮಗೆ ಅರ್ಥವಾದರೆ ಇವತ್ತು ಮಧ್ವಾಚಾರ್ಯರು ಗುಡಿ ಮಾಡಲಿಲ್ಲ, ಬಿಟ್ಟುಬಿಡಿ. ವಾಜರಾಸಗಳು ಎಷ್ಟು ಗುಡಿ ಮಾಡಿದ್ದಾರೆ ನೋಡಿ, ವ್ಯಾಸರಾಜರು ಎಷ್ಟು ಗುಡಿ ಮಾಡಿದ್ದಾರೆ, ದೇವರುಗಳು ವ್ಯಾಸರಾಜರು ಮಾಡಲಿಲ್ಲ, ಹನುಮಂತನ ಗುಡಿ ಮಾಡಿಬಿಟ್ರೆ ವ್ಯಾಸರಾಜರು. ಹನುಮಂತನ ಗುಡಿ ಮಾಡಿದರೆ ಹೊರತು ದೇವರು ಗುಡಿ ಮಾಡಲಿಕ್ಕೆ ಹೋಗಲಿ. ಹನುಮಂತ ಇದ್ರೆ ಮಠ, ಅದು ಗುಡಿ ಅಲ್ಲ. ಮತ್ತೆ ಹನುಮಂತ ಗುರು ತಾನೆ, ಆದ್ದರಿಂದ ಆ ರೀತಿ ಮಾಡ್ತಾರೆ. ನಮಗೆ ಗುಡಿಗುಂಡಾರು ಇತ್ತೀಚೆಗೆ ಶುರುವಾಯಿತು, ಹೊರತು ಹಿಂದಿರಲಿಲ್ಲ. ವ್ಯಾಸರಾದರು ಶ್ರೀನಿವಾಸ ದೇವರನ್ನ ಸ್ವತಃ 12 ವರ್ಷ ಪೂಜೆ ಮಾಡಿದ್ದಾರೆ. ಮನಸ್ಸು ಮಾಡಿದ್ರೆ ಎಲ್ಲ ಕಡೆ ಶ್ರೀನಿವಾಸ ಗುಡಿ ಮಾಡಿ ಹಾಕ್ಬಿಡ್ತಿದ್ರು, ಮಾಡಲಿಲ್ಲ ಅವರು. ಯಾಕೆ ಗೊತ್ತೇನು, ನಮ್ಮದು ಗುಡಿ ಕಾನ್ಸೆಪ್ಟ್ ಅಲ್ಲ, ಮಠದ ಕಾನ್ಸೆಪ್ಟ್ ಎಂಬುದು ಮುಖ್ಯ. ಹಾಗಾದ್ರೆ ಆಪತ್ಕಾಲ ಇತ್ತು ಅಂತ ಪೂಜೆ ಮಾಡಿ ತೋರಿಸಿದ್ರೆ ಹೊರತು ಅವರು ಬೇಕು ಅಂತ ಮಾಡಲಿಲ್ಲ. ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯರ ತತ್ವಜ್ಞಾನ ಅನ್ನೋದು ರಿಯಲಿ ಒಂದು ಸ್ವಲ್ಪ ಯೋಚನೆ ಮಾಡಿ, ಅಷ್ಟು ಅಡ್ವಾನ್ಸ್ಡ್ ಆಗಿರೋದು, ಅಷ್ಟು ಪರ್ಫೆಕ್ಟ್ ಆಗಿರೋ ಸಿದ್ಧಾಂತ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಮ್ಮ ಜನಕ್ಕೆ ಏನೂ ಗೊತ್ತಿಲ್ಲ, ಇದೇ ದುರಂತವಾಗಿರೋದು. ದೇವ್ರ ಬಗ್ಗೆ ಏನು ಪ್ರಶ್ನೆ ಕೇಳ್ತಾರೆ, ಬೇರೆ ಯಾವ ಮಾತಾಡ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಅವರಿಗೆ. ಆದ್ರೆ ಆಚಾರ್ಯರನ್ನು ಕೇಳಿ ಅವ್ರು ಉತ್ತರ ಕೊಡೋದೇ ಇರೋದೇ ಇಲ್ಲ, ಯಾಕೆಂದ್ರೆ ಅವ್ರು ಬಂದಿದ್ದೇ ಪೂರ್ಣ ಪ್ರಜ್ಞರಾಗಿ ಉತ್ತರ ಕೊಡಲಿಕ್ಕೋಸ್ಕರ. ಆದ್ದರಿಂದ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ. ಪ್ರಹ್ಲಾದ ಹೇಳ್ತಾನೆ, ಅಸುರ ಬಾಲಕರೇ, ದೇವ್ರ ಹುಡ್ಕೊಂಡು ಎಲ್ಲಿ ಹೋಗ್ತೀರಿ ನೀವೀಗ? ಕೋತಿ ಪ್ರಯಾಸ ಅಸುರ ಬಾಲಕ ಹರೇಹೇ ಸಹೃದಿ ಛಿದ್ರ ವತ್ಸತಃ. ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಯಾಕೆ ಹುಡ್ಕೊಂಡು ಹೋಗ್ತೀರಿ, ಇಲ್ಲೇ ಕೂತ್ಕೊಂಡು ಆರಾಧನೆ ಮಾಡಿ ಅಂತ ಹೇಳಿದ್ದಾರೆ. ಪ್ರಹ್ಲಾದ ವಾಯುದೇವರ ಆವೇಶ ಇರೋನು. ವಾಯುದೇವರ ಆವೇಶ ಇರೋ ಪ್ರಹ್ಲಾದನೇ ಹಾಗೆ ಮಾತಾಡಿದಾಗ ವಾಯುದೇವರೇ ಆದ ಆನಂದ ತೀರ್ಥರು ಮಧ್ವಾಚಾರ್ಯರು ಎಂಥ ಸಂದೇಶ ಕೊಡ್ತಾರೆ ಯೋಚನೆ ಮಾಡಿ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಧ್ಯಾನಾದಿಗಳನ್ನು ಮಾಡ್ತಾ ಭಗವಂತನನ್ನ ತಾತ್ವಿಕವಾಗಿ ಚಿಂತನೆ ಮಾಡಿ ಅಭ್ಯಾಸ ಮಾಡಬೇಕು ಅನ್ನೋದು ಸಿದ್ಧಾಂತದ ಅರ್ಥ. ಆದ್ದರಿಂದ ವಾಯುದೇವರು ನಮ್ಮ ದೇಹದಲ್ಲಿ ಇದ್ದು ಇಡೀ ಸಮಸ್ತ ಕಾರ್ಯಗಳನ್ನು ತೋರಿಸ್ತಾರೆ. ಇಲ್ಲದೆ ಹೋದರೆ ಆ ದೇಹದ ಆ ಭಾಗ ನಾಶವಾಗಬೇಕು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ವಾಯುಸ್ಥಿತಿಯನ್ನು ಸರಿಯಾಗಿ ಹೇಳಿ ನಿಮ್ಮ ದೇಹಕ್ಕೆ ರೋಗಗಳು ಬರೋ ಚಾನ್ಸಸ್ಸೇ ಇಲ್ಲ. ವಾಯುಸ್ಥಿತಿ ಹಿಡಿದರೆ ಪ್ರಾಣಾಯಾಮ ಮಾಡಿದಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗುತ್ತೆ. ಸುಖ ಉತ್ಕಂಠ ಕುಂಠ ಕೋಲಾಹಲ ಜವವಿದಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನೋ ಮೌಲಿ ರತ್ನಾವಲಿ ನಾಮ್ ಹೇಳಿಬಿಡಿ. ಫಾಸ್ಟ್ ಬ್ಲಡ್ ಸರ್ಕ್ಯೂ ಕ್ಲಾಟ್ ಇದ್ರೆ ಹೋಗಿಬಿಡುತ್ತೆ, ಆ ಕಡೆ ಮಧ್ಯೆ ಕ್ಲಾಟ್ ಗಿಟ್ ಆಗಿದೆ ಎಲ್ಲ ಕ್ಲಿಯರ್ ಆಗಿ ಹೋಗಿಬಿಡುತ್ತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ವಾಯು ಮಾಧ್ವರು ಯಾವುದಕ್ಕೂ ದುಃಖ ಪಡಬೇಕಾದ ಕಾರಣ ಇಲ್ಲ. ಆದರೆ ಬರೀ ದುಃಖ ಪಡ್ತಿದ್ದೇವೆ ಅಂದ್ರೆ ನಮ್ಗೆ ಅರ್ಥನೇ ಆಗಿಲ್ಲ ಅರ್ಥ. ದಾಸರು ಹೇಳ್ತಾರೆ, ನಿಧಿಯ ಮೇಲಿದ್ದು ನಿಧಿಯ ನರಿಯದಂತೆ ಅಂತ ಹೇಳ್ತಾರೆ. ಭಿಕ್ಷೆ ಬಿಡ್ತಾ ಇದ್ದಾನೆ, ಕೆಳ ನಿಧಿ ಇದೆ ಗೊತ್ತಿಲ್ಲ ಅವನಿಗೆ. ಎಲ್ಲೋ ಕಂಡ ಅಮ್ಮ ತಾಯಿ ಅಂತ ಕೇಳ್ತಾರೆ, ಎಷ್ಟು ಹುಚ್ಚ ಇರಬೇಕು ಅವನು. ಯಾರೋ ಭಿಕ್ಷೆ ಬೇಡಿದ್ರೆ ಅರ್ಥ ಇದೆ. ಒಬ್ಬ ಚೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿ ಗೊಡ್ಡುವ ತೆರದಿ ಏಕತಾಮಸ್ತಾರಲ್ಲಿ ಹೇಳ್ತಾರೆ, ರಾಜನ ಮಗ ನಿಮ್ಮಪ್ಪ ಯಾರು ಚಕ್ರವರ್ತಿ, ನೀನೇ ಮಾಡ್ತೀವಿ ಅಮ್ಮ ದೇ ತಾಯಿ ಅಂದ್ರೆ ಎಷ್ಟು ಹುಚ್ಚ ಇರಬೇಕು ಅವನು. ಆಚಾರ್ಯ ಪವನೋಸ್ಮಾಕಂ. ಇಲ್ಲ, ಈ ರೀತಿ ಯಾರು ಹೋಗ್ತಾರೆ ಗೊತ್ತೇನು, ನಮ್ಮದೇ ಜನ ಹೋಗ್ತಾರೆ. ನಮ್ಮದೇ ಹುಡುಗರು ಎಲ್ಲ ಪುಟ್ಟಪರ್ತಿ ಹೋಗಿ ಕೂತಿರ್ತಾರೆ ಬಾಬಾ ಅಂತ ಹೇಳ್ಬಿಟ್ಟು. ಪಾಪ ಎಲ್ಲೋ ಬೆನ್ನಿನ ಜೊತೆಗೆ ಹೋಗಿರ್ತಾರೆ, ಯಾವುದೋ ಆಶ್ರಮ ಕಟ್ಟಿಕೊಂಡಿರ್ತಾರೆ. ಎಂಥ ಆಶ್ಚರ್ಯ ಇದು! ನಮ್ಮ ಸಿದ್ಧಾಂತ ನಮ್ಮ ಜನೇ ತಿಳ್ಕೊಳ್ಳೇ ಹೋದರೆ ಇನ್ನೇನು ಪ್ರಸಾರ ಮಾಡೋ ಸಮಯ ಸಂದರ್ಭ ನಮಗೆ ಬರುತ್ತೆ, ಯೋಚನೆ ಮಾಡಿ. ಅದು ಹರಿಕಥಾಮೃತಸಾರಾದಿಗಳ ಪ್ರವಚನ, ಅದರ ಒಂದು ಪ್ರಸಾರ ಎಷ್ಟು ಚೆನ್ನಾಗಿ ನಡೆಯುತ್ತೋ ಅಷ್ಟು ಚೆನ್ನಾಗಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಹರಿದಾಸರು ಬಹಳ ಕರುಣಾಳುಗಳು, ನಮ್ಮದೇ ಭಾಷೆಯಲ್ಲಿ ನಮ್ಮದೇ ದೃಷ್ಟಾಂತಗಳನ್ನು ಕೊಟ್ಟು ನಿತ್ಯ ಜೀವನಕ್ಕೆ ಬೇಕಾದಂತೆ ಹೇಳ್ತಾರಲ್ಲ, ಅವರು ನಾವು ಎಷ್ಟು ಕೊಂಡಾಡಿದರೂ ಸಾಲದು ಅಂತ ಹೇಳ್ತಾ, ನಿನ್ನ ಸರಸ್ವತಿ ಭಾರತೀಯರ ಸ್ತೋತ್ರ ಆಗಬೇಕು. ಬ್ರಹ್ಮವಾಯುದೇವರ ಸ್ತೋತ್ರ ಆಯಿತು, ಮಹಾಲಕ್ಷ್ಮಿ ಸ್ತೋತ್ರ ಆಯಿತು, 4 ಪದ್ಯ ಆಯಿತು. ಈ ರೀತಿ ಮಾಡಿದರೆ ನಮಗಿರೋದು 7 ದಿವಸ, 13 ದಿವಸಕ್ಕೆ ಮಂಗಳಾಸನ ಸಂಧಿ ಒಂದೇ ಆಗುತ್ತೆ, ಹೊರತು ಮುಂದೆ ಹೋಗೋದೇ ಇಲ್ಲ. ಆದರೆ ಆದಷ್ಟು ಮುಂದೆ ಹೋಗೋ ರೀತಿಯಲ್ಲಿ ಅರ್ಥ ಮುಗಿಸ್ಲಿಕ್ಕೆ ಅಂತ ಹೊರಟಿಲ್ಲ. ಅರ್ಥ ಎಷ್ಟಿದೆ ಅಂತ ಸ್ವಲ್ಪ ಸ್ವಲ್ಪ ಗಮನ ಇಟ್ಟುಕೊಂಡ್ರೆ ಗೊತ್ತಾಗುತ್ತೆ. ಹೆಚ್ಚು ಬೇಕು ಅಂತ ಹೇಳಿದರೆ ಮೊನ್ನೆ ಹೇಳಿದ್ದೇನೆ, ಧನ್ಯವಾದ ಪುಸ್ತಕ ಬಿಡುಗಡೆಯಾಗುತ್ತೆ. ಇದು ಹೇಳಿದ ವಿಚಾರಗಳೆಲ್ಲ ಪುಸ್ತಕದಲ್ಲಿ ಬಂದಿರುತ್ತೆ, ಅದರ ವಿವರಗಳನ್ನೆಲ್ಲ ಇವತ್ತದು ಕರಪತ್ರ ಕೊಡ್ತಾರೆ ನೋಡಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ, ನಾಳೆ ದಿವಸ ಸರಿಯಾಗಿ ಇವತ್ತು ಸರಿಯಾಗಿ ಪ್ರಾರಂಭವಾಗಿದೆ, ನಾಳೆ ಕೂಡ ಸರಿ 6:30 ಪ್ರಾರಂಭ ಮಾಡಿ 8 ಗಂಟೆಯವರೆಗೆ ಸರಸ್ವತಿ ಭಾರತೀಯರ ಮಹಿಮೆ, ವೇದವ್ಯಾಸರ ಮಹಿಮೆಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.
ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಹಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪವಿತ್ರವಾದ ಭಗವಂತನ ಮಹಾತ್ಮ್ಯವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ತಿಳಿಸ್ತಕ್ಕಂಥ ಹರಿಕಥಾಮೃತ ಸಾರ ಅನ್ನೋ ಕೃತಿಯಲ್ಲಿ ಶ್ರೀ ಜಗನ್ನಾಥದಾಸರು ನಾಂದಿ ಸಂಧಿ ಅಂತಕ್ಕಂಥ ಮೊದಲ ಸಂಧಿಯಲ್ಲಿ ಭಗವಂತನಾದ ಶ್ರೀ ನರಸಿಂಹನನ್ನು ಸ್ತೋತ್ರ ಮಾಡಿ, ಮುಂದೆ ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡಿ, ಮುಂದಿನ ಎರಡು ಪದ್ಯಗಳಿಂದ ಬ್ರಹ್ಮವಾಯುಗಳನ್ನು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಬ್ರಹ್ಮವಾಯುಗಳ ಸಮಗ್ರ ಪರಿಚಯವನ್ನು ಮಾಡುತ್ತಾ ಅವರು ಭಗವಂತನ ಸಾಕ್ಷಾತ್ ಪುತ್ರರು ಮತ್ತು ಸತ್ವಾದಿಗುಣಗಳಲ್ಲಿ ಸತ್ವಗುಣ ಪ್ರಚುರರಾದವರು, ನಿರ್ಜರರು, ಮುಪ್ಪಿಲ್ಲದವರು, ದೇವಸಭೆಗಳಲ್ಲಿ ಸೇವಿತರಾದವರು, ಅದು ಇಬ್ಬರಿಗೂ ಸಮಾನಾದ ಒಂದು. ದೇವಸಭೆಗಳಲ್ಲಿ ಬ್ರಹ್ಮದೇವರು ಸೇವಿತರು. ಮಧ್ವಯುಗದಲ್ಲಿ ಹೇಳ್ತಾರೆ, ದೈವ್ಯಾಂ ಸಭಾಯಾಮಿವ ಪದ್ಮಯೋನಿಂ ಅಂತ ಬರುತ್ತೆ. ಪ್ರೈಕ್ಷಂತ ಸಾಕ್ಷಾತ್ ಸುಖತೀರ್ಥಮೇತಿ ಅಂದರೆ, ದೇವತೆಗಳ ಸಭೆಯಲ್ಲಿ ಬ್ರಹ್ಮದೇವರು ಹೇಗೆ ಪೂಜಿತರಾಗಬೇಕೋ ಹಾಗೆ ಶ್ರೀಮದ್ ಆಚಾರ್ಯರು ವಿದ್ವತ್ ಸಭೆಗಳಲ್ಲಿ ಪೂಜಿತರಾಗ್ತಾ ಇದ್ರು ಅನ್ನೋದು ಸುಮಧ್ವ ವಿಜಯದ ಮಾತು. ಅದೇ ರೀತಿಯಲ್ಲಿ ಹನುಮಂತ ಏನು ಕಾರ್ಯಗಳನ್ನು ಮಾಡ್ತಾನೆ, ಈ ಚಿಕ್ಕಂದಿನಲ್ಲೇನೆ ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದೆ ಈತ ಗೆಣೆ ಯಾರು ಮೂರು ಲೋಕದೊಳಗೆ, ಆಕಾಶ ಕಾರಿದ್ದು, ಸೂರ್ಯನತ ರಾಹುವನ್ನು ಓಡಿಸಿದ್ದು, ಅವೆಲ್ಲ ಕಥೆಗಳನ್ನು ಹೇಳ್ತಾ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಕರ್ಮಾಣಿ ಕುರುಮನ್ ಪರಮದ್ಭುತಾನಿ ಸಭಾಸು ದೈವೀಷು ಸಭಾಚಿತಾನಿ ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ ದೈವ್ಯಾಂ ಸಭಾಯಾಂ ಸಭಾಜಿತಾನಿ ಸಭಾಸು ದೈವೀಷು ಸಭಾಜಿತಾನಿ. ಅದಕ್ಕೆ ನಿರ್ಜರ ಸಭಾ ಸಂಸೇವ್ಯ, ವಾಯುದೇವರ ಮಹಿಮೆಗಳನ್ನು ದೇವತೆಗಳು ಹಾಡ್ತಾರೆ. ಅದೇ ಪೀಠೇ ರತ್ನೋಪಕೃಪ್ತೆ ಇದೆಯಲ್ಲ, ಆ ಶ್ಲೋಕದ ಅರ್ಥ ಅದೇ. ಪೀಠೇ ರತ್ನೋಪಕೃತ್ತೆ ರುಚಿರು ನಿರ್ಜೋಷಿಸ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿ ಕಾದ್ಯಾಹಿ ವಿದ್ಯಾಃ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವ ಸಂಸತ್ಸ್ವಪಿ ಭಗವನ್ನರ್ತಿತ ದ್ಯೋವಧೂಷು. ದೇವ ಸಂಸತ್ ಅದಕ್ಕೆ ನಿರ್ಜರ ಸಭಾ ಸಂಸೇವ್ಯ. ವಾಯುಸ್ತುತಿಯನ್ನು ನಾ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗಿದು ಸ್ಫುಟವಾಗಿ ತಿಳಿಯುತ್ತೆ. ಆದ್ದರಿಂದ ಎಲ್ಲೋ ಆರಾಧಿತರಾಗೋದಲ್ಲ, ಸಾಮಾನ್ಯ ಮಟ್ಟದಲ್ಲಿ ಪೂಜಿತರಾಗೋದಲ್ಲ. ಬ್ರಹ್ಮವಾಯುಗಳ ಹಿರಿಮೆ ಅತ್ಯಗಾಧವಾದದ್ದು. ಗರುಡಶ್ರೇಷ್ಠ ರುದ್ರಾದಿ ದೇವತೆಗಳಿಂದ ಆರಾಧಿತರಾದಂಥ ಮಹಾನುಭಾವರು ಬ್ರಹ್ಮವಾಯುಗಳು. ಅದರ ನಮಗೆ ಅರ್ಥವಾದರೆ ಅಂಥವರ ನಮಗೆ ಯಾತಕ್ಕೆ ಒತ್ತಿ ಹೇಳಬೇಕಾಗಿದೆ, ಇಷ್ಟು ಪ್ರಸಿದ್ಧವಾದದ್ದು ಜನರಿಗೆ ಎಲ್ಲಿ ಗೊತ್ತಿದೆ? ಯೋಚನೆ ಮಾಡಿ, 99% ಜನಕ್ಕೆ ಈ ವಿಷಯಗಳ ಸಂಪರ್ಕ ಕೂಡ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇದನ್ನು ಯಾಕೆ ಹೇಳ್ತಾರೆ ಅಂತ ಅರ್ಥ ಆಗುತ್ತೆ. ತುಂಬ ಸುಪ್ರಸಿದ್ಧ ವಿಚಾರ ಶಾಸ್ತ್ರಗಳಲ್ಲಿ, ಆದರೆ ಶಾಸ್ತ್ರ ಗೊತ್ತು. ಕಣ್ಣಿದ್ದವರಿಗೆ ಬಹಳ ಸ್ಪಷ್ಟ, ಕೂಡನೇ ಎಲ್ಲ ಇರುತ್ತಲ್ಲ ಗೊಂದಲ ಆ ಥರ. ಕಣ್ಣಿದ್ದವರಿಗೆ ಕಾಣೋ ಹಾಗೆ ಕೂಡರಿಗೆ ಹಾಗೆ ಕಾಣೋದಿಲ್ವೋ, ಜ್ಞಾನಿಗಳಿಗೆ ಕಾಣೋ ಹಾಗೆ ಅಜ್ಞಾನಿಗಳಿಗೆ ತಿಳಿದಿರೋದಿಲ್ಲ ಅಂತ ತಿಳಿಸಲಿಕ್ಕೋಸ್ಕರ ಹೊರಟಿದ್ದಾರೆ. ನಿರ್ಜರ ಸಭಾ ಸಂಸೇವ್ಯ ರುಜುಗಣ ತರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜ ಇನ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುತು ಸನ್ಮತಿಯ. ಗುರುಗಳಲ್ಲಿ ವಿದ್ಯೆಯನ್ನು ಕೇಳಬೇಕು, ಬುದ್ಧಿಯನ್ನು ಕೇಳಬೇಕು. ಆದ್ದರಿಂದ ಅಲ್ಲಿ ಪಾಲಿಪುದು ಸನ್ಮತಿಯ ಜಗದ್ಗುರುಗಳನ್ನು, ಜಗದ್ಗುರುಗಳಾದ ನಿಮ್ಮನ್ನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮುಂದುವರಿಸಿ, 6321000 3200 ಶ್ವಾಸ ಜಪಗಳ 3 ವಿಧ ಜೀವರೊಡಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ. ಅಲ್ಲಿ ಸಾತ್ವರಿಗೆ ಅಂತ ಪಾಠಾಂತರ, ಸಾತ್ವರಿಗೆ ಸುಖ. ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳ ಈವ ಗುರು ಪವಮಾನ ಸಲಹೆಮ್ಮ. ಅಧಮ ಜನರಿಗೆ ಅಪಾರ ದುಃಖಗಳನ್ನು ಕೊಡತಕ್ಕಂಥ ವಾಯುದೇವರು ನಮ್ಮನ್ನು ಪಾಲಿಸಲಿ. ಮುಂದೆ ಚತುರವದನನ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ, ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ. ಇದು ಮುಂದಿನ ಶ್ಲೋಕ. ವಾಣಿ ಸರಸ್ವತಿ ಭಾರತೀಯರ ಸ್ತೋತ್ರ. ಎರಡು ಪದ್ಯಗಳಲ್ಲಿ ಬ್ರಹ್ಮವಾಯುಗಳನ್ನು ಸ್ತೋತ್ರ ಮಾಡಿದ ಹಾಗೆ ಅವರ ಪತ್ನಿಯರನ್ನು ಕೂಡ ಎರಡು ಪದ್ಯಗಳಲ್ಲಿ ಸ್ತೋತ್ರ ಮಾಡುತ್ತಾರೆ. ಇವು ಎರಡೂ ಕೂಡ ಹಾಗೇನೆ. ಮುಂದಿನ ಪದ್ಯ ಎರಡು ಸೇರಿಸಿದರೆ ಎರಡು ಇಬ್ಬರು ಸ್ತುತಿಗಳು ಹೌದು. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ಎರಡು ಜೊತೆಯಾಗಿ ಓದಿದಾಗ ಮೊದಲು ಯಾರಿವರು ಅಂತ ಗೊತ್ತಾಗುತ್ತೆ. ಚತುರವದನನ ರಾಣಿ, ಬ್ರಹ್ಮದೇವರ ಪತ್ನಿ. ಯಾರ ಮಗಳು ಅಂದರೆ ಕೃತಿರಮಣ ಪ್ರದ್ಯುಮ್ನ ನಂದನೆ. ಎರಡು ಜೋಡಿಸ್ಕೋಬೇಕು. ಸರಸ್ವತಿ ಭಾರತೀಯರು ಇಬ್ಬರೂ ಕೂಡ ಕೃತಿರಮಣ ಪ್ರದ್ಯುಮ್ನ ನಂದನೆ. ಕೃತಿ ಮಹಾಲಕ್ಷ್ಮಿಯ ರೂಪ, ಪ್ರದ್ಯುಮ್ನ ಭಗವಂತನ ರೂಪ. ಈ ಕೃಷ್ಣಪುತ್ರ ಪ್ರದ್ಯುಮ್ನ ಬೇರೆ, ಸಾಕ್ಷಾತ್ ಭಗವಂತ ನಾರಾಯಣ ಪ್ರದ್ಯುಮ್ನ ಬೇರೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಆ ಪ್ರದ್ಯುಮ್ನ ರೂಪದಿಂದ ಪರಮಾತ್ಮ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಅದಕ್ಕೇನೆ ಪ್ರದ್ಯುಮ್ನತಾಮುಪಗತಃ ಸ ಸೃಷ್ಟಿ ಹೇತೋ ಪ್ರದ್ಯುಮ್ನತಾಮುಪಗತಃ ಕೃತಿತಾಂಚ ದೇವಿ. ಸೃಷ್ಟಿ ಕಾರ್ಯಕ್ಕೋಸ್ಕರ ಪ್ರದ್ಯುಮ್ನ, ಆ ರೂಪಕ್ಕೆ ಪತ್ನಿಯಾಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಕೃತಿಯನ್ನು ರೂಪವನ್ನು ತಗೊಂಡಿದ್ದಾರೆ. ಅದಕ್ಕೆ ಕೃತಿ ರಮಣ ಪ್ರದ್ಯುಮ್ನ ನಂದನೆ. ಕೃತಿ ನಾಮಕಳಾದ ಮಹಾಲಕ್ಷ್ಮಿಯ ರಮಣ ಪತಿಯಾದಂತಹ ಪ್ರದ್ಯುಮ್ನ ರೂಪಿ ಭಗವಂತನ ಮಗಳೇ ಅಂತ ಅರ್ಥ. ಇದು ಸ್ವಾರಸ್ಯ ಅಂದರೆ ಸರಸ್ವತಿ ಭಾರತೀಯರು ಇಬ್ಬರೂ ಮಕ್ಕಳು. ಆಚಾರ್ಯ ಹೇಳ್ತಾರೆ ಅವರು ಅವಳಿಯಾಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಸರಸ್ವತಿ ಭಾರತೀಯರು ಅವಳಿ ಮಕ್ಕಳಿಬ್ಬರು ಕೂಡ. ವಾಸುದೇವ ಮಾಯಾರೂಪದ ಮಗ, ಪುತ್ರರು ಸಾಕ್ಷಾತ್ ಬ್ರಹ್ಮದೇವರು. ಸಂಕರ್ಷಣ ಜಯಾರೂಪದ ಲಕ್ಷ್ಮೀನಾರಾಯಣರ ಮಕ್ಕಳು, ವಾಯುದೇವರು. ಇವರು ಕೃತಿ ಪ್ರದ್ಯುಮ್ನರ ಮಕ್ಕಳು ಸರಸ್ವತಿ ಭಾರತೀಯರು. ಇದು ಅರ್ಥ ಮಾಡಿಕೊಂಡ್ರೆ ಈ ಪದ ನಾವು ನೋಡೋದಕ್ಕೇನಿಸುತ್ತೆ, ಸರಸ್ವತಿ ಪರಿಚಯನೆ ಮಾಡಿಕೊಡಲಿಲ್ಲ ಅಂದರೆ ಮುಂದೆ ಮಾಡಿಕೊಟ್ಟಿದ್ದಾರೆ. ಎರಡು ಒಂದೇ ಆಗಿರೋದ್ರಿಂದ ನಾವು ಆಚಾರ್ಯ ನಿರ್ಣಯವನ್ನು ಓದಿ ಹಾಗೆ ಓದಿಬಿಟ್ರೆ ಇವರು ಗಂಡನ ಹೆಸರು ಹೇಳಿದ್ರು, ಅವರು ತಂದೆ ಹೆಸರು ಹೇಳಿದರು, ಇದು ಹೇಗೆ ಮುಖ್ಯ ವಿಷಯ ಬಿಟ್ಟುಬಿಟ್ರಲ್ಲ ಅಂದರೆ ಸುತರಾಮ್ ಬಿಟ್ಟಿಲ್ಲ, ಸ್ಪಷ್ಟ ಹೇಳ್ತಿದ್ದಾರೆ. ಕೃತಿ ರಮಣ ಪ್ರದ್ಯುಮ್ನ ನಂದನೆ ಚತುರವದನನ ರಾಣಿ. ಇಲ್ಲಿ ಸ್ವಾರಸ್ಯ ನೋಡಬೇಕು. ಅವರು ಯಾರು? ಸಾಕ್ಷಾತ್ ಪರಮಾತ್ಮನ ಮಗಳು, ಬ್ರಹ್ಮದೇವರ ಹೆಂಡತಿ. ಪರಮಾತ್ಮನ ಮಗಳು ಬ್ರಹ್ಮದೇವರ ಹೆಂಡತಿ. ಪರಮಾತ್ಮ ಸರ್ವೋತ್ತಮ, ಬ್ರಹ್ಮವಾಯುಗಳು ಜೀವೋತ್ತಮರು. ಪರಮಾತ್ಮನ ಹೆಂಡತಿ, ಪರಮಾತ್ಮನ ಮಗಳು, ಸಾಕ್ಷಾತ್ ಬ್ರಹ್ಮವಾಯುಗಳ ಜೀವೋತ್ತಮರ ಪತ್ನಿ ಎಂದರೆ ಎಷ್ಟು ವೈಭವ ಅವರಿಗೀಗ. ಎಂಥ ತಂದೆ, ಎಂಥ ಗಂಡ. ಅದಕ್ಕೆ ಅವರು ಅಷ್ಟು ಮಹತ್ವ ಬಂದಿದೆ ಅಂತ ಹೇಳ್ತಾರೆ. ಸರಸ್ವತಿ ಭಾರತೀಯರ ಮಹತ್ವಕ್ಕೆ ಅವರ ತಂದೆ ಮತ್ತು ಅವರ ಪತಿ ಎಂತೆಂಥವರಾಗಿದ್ದಾರೆ. ಇಂಥ ಹಿರಿಮೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಲೋಕದೊಳಗೆ? ಆದ ಹಿನ್ನೆಲೆಯಲ್ಲಿ ಇಂಥ ಮಹಾನುಭಾವರು ನೀವು ಅಂತ ಸ್ತೋತ್ರ ಮಾಡ್ತಾ ಚತುರವದನನ ರಾಣಿ ಇಷ್ಟಾಯ್ತು. ಇವರು ಪೋಸ್ಟ್ ಏನು ಈ ಮಧ್ಯೆ? ತಂದೆ ದೊಡ್ಡವರು, ತಾಯಿ ಗಂಡ ದೊಡ್ಡವರು. ಇವರೇನು ಮಾಡ್ತಾರೆ ಅಂದರೆ ಶ್ರುತಿ ತತಿಗಳ ಚತುರವಿಂಶತಿ ಚತುರವದನನ ರಾಣಿ ಅತಿಬಿರುತ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಅವರ ಜ್ಞಾನ ಎಷ್ಟು ದೊಡ್ಡದು ಅಂದರೆ ಅತಿರೋಹಿತ ವಿಮಲ ವಿಜ್ಞಾನಿ. ಜ್ಞಾನಿ ವಿಜ್ಞಾನಿ, ಅತಿರೋಹಿತ ವಿಜ್ಞಾನಿ, ವಿಮಲ ವಿಜ್ಞಾನಿ, ಅತಿರೋಹಿತ ವಿಮಲ ವಿಜ್ಞಾನಿ, ಎಷ್ಟು ಅಜೆಕ್ಟಿವ್ಸ್ ಆಗ್ತಾರೆ. ಅದಕ್ಕೆ ಜ್ಞಾನಿ ಎನಿಸ್ಕೊಳ್ಳೋದಕ್ಕೆ ಎಷ್ಟೋ ಕೋಟಿ ಜನ ಪುಣ್ಯ ಮಾಡಿರಬೇಕು ಮೊದಲು ಜ್ಞಾನಿ ಎನಿಸ್ಕೊಳ್ಬೇಕಾದ್ರೆ. ಅದಕ್ಕೆ ವಿಜ್ಞಾನಿ ಮತ್ತೆ ಈ ಸೈಂಟಿಸ್ಟ್ ವಿಜ್ಞಾನಿ ಅಲ್ಲ. ಯಾರು ದೇವರನ್ನು ಸಾಕ್ಷಾತ್ ಕಾಣ್ತಾರೆ ವಿಜ್ಞಾನಿಗಳು ಅಂತ ಕರೀತಾರೆ. ಮತ್ತು ಸಾಮಾನ್ಯತಾ ಅಪರೋಕ್ಷವನ್ನ ಜ್ಞಾನ ಅಂತ ಕರೆದ್ರೆ ವಿಶೇಷ ಅಪರೋಕ್ಷವನ್ನು ವಿಜ್ಞಾನ ಅಂತ ಕರೀತಾರೆ. ಆಚಾರ್ಯ ಹೇಳ್ತಾರೆ ಜ್ಞಾನಂ ಸಾಮಾನ್ಯತೋ ಪ್ರೋಕ್ತಂ. ಜ್ಞಾನ ಅಂದರೆ ಸಾಮಾನ್ಯವಾದ ಜ್ಞಾನ, ವಿಜ್ಞಾನ ಅಂದರೆ ವಿಶೇಷ ರೂಪದ ಪರಿಜ್ಞಾನ ಅದವರಿಗಿದೆ. ಎಂಥ ಪರಿಜ್ಞಾನ ಅದು? ಅತಿರೋಹಿತ ವಿಮಲ, ವಿಮಲ ನಿರ್ಮಲವಾದದ್ದು. ರುದ್ರಾದಿ ದೇವತೆಗಳಿಗೆ ಜ್ಞಾನ ಇದೆ, ಒಮ್ಮೊಮ್ಮೆ ತಪ್ಪು ತಿಳ್ಕೊಂಡು ಬಿಡ್ತಾರೆ. ಭಸ್ಮಾಸುರನ ಪ್ರಸಂಗದಲ್ಲಿ ಒಂದು ಕಡೆಗೆ, ಆಮೇಲೆ ರಾಮದೇವರ ವಿರುದ್ಧವೇ ಬಾಣ ಹಿಡ್ಕೊಂಡು ನಿಂತರಲ್ಲ ಆ ಪ್ರಸಂಗದೊಳಗೆ, ಅಶ್ವತ್ಥಾಮರಾಗಿದ್ದಾಗ ಕೃಷ್ಣ ಹೇಳ್ತಾನೆ, ಸಾಕ್ಷಾತ್ ಭಗವಂತ ಮಾತಾಡ್ತಾನೆ, ಅಶ್ವತ್ಥಾಮರೇ ಈ ಉತ್ತರಾಗರ್ಭವನ್ನು ನೀವು ಬಿಟ್ಟುಬಿಡಿ ಅಂತ ಹೇಳ್ತಾನೆ. ಉತ್ತರಾಗರ್ಭವನ್ನು ಬಿಟ್ಟುಬಿಡಿ ಅಂತ ಕೇಳಿದರೆ ತತ್ರೈವ ಪಾತಯಾಮ್ಯಹಂ, ನಾನು ಅಲ್ಲೇನೇ ಬಿಡಿಸ್ತೇನೆ ಅಂತ ಹೇಳ್ತಾನೆ. ಎಂಥದ್ದು ತಿರೋಹಿತ ವಿಮಲ, ಅವರ ಜ್ಞಾನ ಇದೆ, ತಿರೋಹಿತ ಮುಚ್ಚೋಗಿಬಿಟ್ಟಿದೆ ಈಗಾಗಲೇ. ಅವರು ಜ್ಞಾನಿಗಳು ಅಲ್ಲ, ಜ್ಞಾನಿಗಳು ಜ್ಞಾನ ತಿರೋಧಾನವಾಗಿದೆ. ಇದು ಬಹಳ ಮುಖ್ಯ. ಇದು ಅಜ್ಞಾನಿಗಳು ಬೇರೆ, ಜ್ಞಾನಿಗಳು ಬೇರೆ, ತಿರೋಹಿತ ಜ್ಞಾನರು ಬೇರೆ. ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳುತ್ತಾನೆ, ಜ್ಞಾನ ತಿರೋಧಾನವಾಗಿದೆ. ಕೃಷ್ಣ ಅಂತ ಕರೀತಾನೆ, ಆದರೆ ಯುದ್ಧ ಮಾಡೋದಿಲ್ಲ, ಮಾಡಿದ್ರೆ ಮಹಾಪಾಪ ವೃತ್ತಿ ಅಂತ ಮಾತಾಡುತ್ತಾನೆ. ಅಂದ್ರೆ ಒಂದು ಭಾಗದಲ್ಲಿ ಜ್ಞಾನ, ಇನ್ನೊಂದು ಭಾಗದಲ್ಲಿ ಅಜ್ಞಾನ, ಅಂದ್ರೆ ಅಲ್ಲಿ ತಿರೋಹಿತವಾಗಿದೆ ಅಂತ ಹೇಳುತ್ತಾರೆ. ಇಲ್ಲಿ ಇವರು ತಿರೋಹಿತ ಆಗೋದೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಂಥ ಸಾಕ್ಷಾತ್ ಸರಸ್ವತಿ ಭಾರತಿ ಇಬ್ಬರಿಗೂ ಕಾಮನ್ ಮತ್ತೆ ಮರಿಬಾರದು. ಇದನ್ನು ಸರಸ್ವತಿಗೂ ಅದೇ ವಿಶೇಷಣ, ಭಾರತೀ ದೇವಿಗೂ ಅದೇ ವಿಶೇಷಣ. ಅತಿರೋಹಿತ ವಿಮಲ ವಿಜ್ಞಾನಿ ಎಂದು ತಿರೋಧಾನ ಹೊಂದದೇ ಇರತಕ್ಕಂತಹ ವಿಜ್ಞಾನಿಯಾಗಿದ್ದಾರೆ. ಇನ್ನೂ ಸ್ವಾರಸ್ಯ ಇದೆ. ರುದ್ರಾದಿ ದೇವತೆಗಳಿಗೆ ಮೂಲ ರೂಪದಲ್ಲೇ ತಿರೋಧಾನ ಆಗುತ್ತೆ ಎಷ್ಟೋ ಸಲ. ಮೂಲ ರೂಪದಲ್ಲೇನೆ ವಾಯುದೇವ ಸಾಕ್ಷಾತ್ ರಾಮದೇವರ ಮೇಲೆ ರುದ್ರದೇವರು ಯುದ್ಧಕ್ಕೆ ನಿಂತಿದ್ದು ಅವತಾರ ರೂಪದಿಂದ ಅಲ್ಲ, ಮೂಲ ರೂಪದಲ್ಲೇ ಬಂದರಂತೆ. ಮೂಲ ರೂಪದಲ್ಲೇ ತಿರೋಧಾನ ಅವರಿಗೆ. ಆದರೆ ಸರಸ್ವತಿ ಭಾರತೀಯರಿಗೆ ಅವತಾರ ರೂಪದಲ್ಲೂ ತಿರೋಧಾನವಾಗುವುದಿಲ್ಲ. ಎಷ್ಟು ವಿಶೇಷ ಇದೆ ಅವರಿಗೆ. ಅವತಾರ ಅಂತ ಹೇಳಿದರೆ ನಾವು ನಮ್ದೇ ಯೋಚನೆ ಮಾಡಿ, ಬೇರೆಯವರಿಗೆ ಹೋಗ್ತಾನೆ ಆಗಲಿ, ಹೆಲ್ಪ್ಲೆಸ್ ಆಗಲಿ, ಬೇರೆಯವರು ಗೊತ್ತಷ್ಟು ಎಷ್ಟೋ ಪದಾರ್ಥ ಇಲ್ಲ, ಎರಡು ಸೂಟ್ ಕೇಸ್ ಅಷ್ಟೇ ಅಷ್ಟೇ. ಮನೆಯಲ್ಲಿ ಸಾವಿರಾರು ಏನೋನೋ ಇರಬಹುದು, ಅದ್ಯಾವುದು ಜೊತೆಗೆಲ್ಲ ಇಷ್ಟೇ ಇಟ್ಕೊಂಡಿರೋದು ಅವನು. ನಾವು ಬೇರೆ ಊರಿಗೆ ಹೋದಾಗ ನಮಗೆ ಹೇಗಾಗುತ್ತೋ, ದೇವತೆಗಳು ಭೂಲೋಕಕ್ಕೆ ಬಂದಾಗ ಹಾಗಾಗುತ್ತೆ ಅಂತ ಹೇಳ್ತಾರೆ. ಅವರ ಶಕ್ತಿ ಸಾಮರ್ಥ್ಯಗಳು ಸಾಕಷ್ಟು ರೆಡ್ಯೂಸ್ ಆಗಿಬಿಡುತ್ತಂತೆ. ಅದಕ್ಕೆ ಎಷ್ಟೋ ಮನೆ ಬಾ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಮನೆ ಬಾ ನೋಡ್ಕೋತೀನಿ ಅಂತ ಹೇಳೋ